గ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానందశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలాగోపాలపాలితాం విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమః. వాదిరాజపదద్వంద్వ వారియా సప్తమానసాన్ విశ్వప్రియ గురూన్ వందే మందోహం ధీమి శుద్ధయ. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. కళ్యాణాద్భుతగాత్రాయ కామితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. జనకరాజ కేళతా ఇట్ట, కలౌ వెంకట శైలేతి కథం నామ మహాముని. ఏ మునిగళే కేళతా ఇద్దారు, కలియుగదల్లి వెంకట శైల అంత ఇదక్కె హెసరు హేగే? అవాగ హేళతారే, పురా పురందరో నామ సోమయాజీ దృఢవ్రత కాళహస్త్యాఖ్యనగరే సత్యవాగ్బ్రాహ్మణోభవత్. ఇందే పురందరనెంబ సోమయాజి ఇద్ద కాళహస్తి నగరదల్లి. అపుత్రస్యాపి విప్రస్య అభూద్ధుఃఖం సుదాప్తయే. మక్కళిల్లదే ఇరతక్కంత బ్రాహ్మణనిగె ఆ దుఃఖ శురువాయితంతె. ಆದರೆ ಹೇಳ್ತಾ ಇದ್ದಾರೆ, ದೈವೇನ ಪೂರ್ವಪುಣ್ಯೇನ ಪುತ್ರೋಭೂತ್ ವೃದ್ಧ ಭೂಸುರೇ. ಆ ವೃದ್ಧ ಬ್ರಾಹ್ಮಣನಿಗೆ ಒಂದು ಒಬ್ಬ ಮಗ ಆಗ್ತಾ ಇದ್ದಾನೆ. ಆ ಮಗನಿಗೆ ವಿಶೇಷವಾಗಿರತಕ್ಕಂಥ ಹೆಸರನ್ನು ಮಾಡ್ತಾ ಇದ್ದಾರೆ ಬ್ರಾಹ್ಮಣರ ಮಧ್ಯೆ, ಮಾಧವ ಅಂತ. ವಿಶೇಷವಾಗಿ ಮಾಧವನ ಪರಿಚಯ ಮಾಡಿಕೊಡ್ತಾರೆ. ತಂದೆಯಿಂದ ಉಪನೀತನಾದ, ಚಂದ್ರನಂತೆ ಬೆಳೆದ, ವೇದ ವೇದಾಂಗಗಳು ತಿಳ್ಕೊಂಡಿಲ್ಲ, ವೇದ ವೇದಾಂಗ ತತ್ವಜ್ಞ ಅಂತ ಹೇಳ್ತಾರೆ. ವೇದ ವೇದಾಂಗಗಳ ಸಾರವೇನಿದೆ ಉಪಾಸನ ಅದನ್ನ ಮಾಡುತ್ತಿದ್ದ. ಅಷ್ಟೇ ಅಲ್ಲ, ಸರ್ವವಿದ್ಯಾ ವಿಶಾರದ, ಎಲ್ಲ ವಿದ್ಯೆಗಳಲ್ಲಿ ಎಕ್ಸ್ಪರ್ಟ್. ಹಾ, ಅಂಥ ಅದ್ಭುತವಾದ ವಿದ್ಯಾವಂತ, ವೇದ ವೇದಾಂತಗಳು ತಿಳ್ಕೊಂಡಿದ್ದಾನೆ, ಅನುಷ್ಠಾನ ಪರನಾಗಿದ್ದಾನೆ, ಅಂಥವನಿಗೆ ಮದುವೆ ಮಾಡ್ತಾ ಇದ್ದಾರೆ. ಪ್ರಾಪ್ತದಾರಂ ಚಕಾರ ಸಹ ಮದುವೆ ಮಾಡಿದರು. ಆಕೆ ಹೆಸರು ಚಂದ್ರಲೇಖ. ಆಕೆಯ ಜೊತೆಗೆ ವಿಶೇಷವಾಗಿ ತುಂಬ ಕಾಲ ಇದ್ದ. ಹೇಗಿದ್ದ ಅಂದರೆ, ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ಯುತಿ. ನಿತ್ಯ ವಿಶೇಷವಾಗಿ ಪಂಚಯಜ್ಞಗಳ ಮಾಡುತ್ತಾ ಇದ್ದ, ಸಿಂಹದಂತೆ ಇದ್ದ. ನಂತರ ತಿಸಪ್ತ ವರ್ಷೋ ರೇಯೇ ಸದ್ವಿತೀಯ ಇವ ಭಾಸ್ಕರ. ತ್ರಿಸಪ್ತ, 7-3 ಅಂದರೆ 21 ವರ್ಷದವನಾಗಿ ಒಳ್ಳೆ ಸೂರ್ಯನಂತೆ ಹೊಳಿತಾ ಇದ್ದ. ಆ ಹುಡುಗಿ ಸಾ ಕನ್ಯಾ ಪಾಂಡ್ಯದೇಶೀಯ ಪಾಂಡ್ಯಾನಾಂ ಚ ತಥಾ ಪ್ರಿಯ. ಪಾಂಡ್ಯ ದೇಶೀಯಳು, ಪಾಂಡ್ಯದ ಪಾಂಡ್ಯರಾದಂಥ ಎಲ್ಲರೂ ಆ ದೇಶದವರಿಗೆಲ್ಲ ಪ್ರಿಯಳು. ಪತೌ ಸುಪ್ತೇ ಸ್ವಯಂ ಶಿಷ್ಯೇ ಪತೌ ಭುಂಕ್ತೇ ತು ಅಭುಂಚಚ ಹೇಳ್ತಾ ಇದ್ದಾಳೆ. ಗಂಡ ಮಲಗಿದರೆ ತಾನು ಮಲಗಿಲ್ಲ, ಗಂಡ ಮಲಗಿದರೆ ತಾನೆದ್ದು ಸೇವಾ ಮಾಡ್ತಾ ಇದ್ದಾಳೆ, ಗಂಡ ಭೋಜನ ಮಾಡಿದ ಮೇಲೆ ತಾನು ಭೋಜನ ಮಾಡ್ತಾ ಇದ್ದಾಳೆ. ಈ ರೀತಿ ನಿಯಮಗಳಿಂದ ಅವರ ಸೇವಾ ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಕದಾಚಿತ್ ದ್ವಿಜಪುತ್ರಸ್ತು ದಿವಾಸಂಗಮ ತತ್ಪರ ರಾಜಪುತ್ರೀಂ ಸಮಾಸಾಧ್ಯ ರಾಜನ್ ಕಾಮಾತುರೋಬ್ರವೀತ್. ಧರ್ಮ ಗೊತ್ತಿದ್ದವರಿಗೆ ಪ್ರಾರಬ್ಧ ಕರ್ಮದಿಂದ ಬೇರೆ ಆಲೋಚನೆ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಇವರು ಯಾರು ಈ ಮಾಧವ? ಮುಂದೆ ಆಕಾಶರಾಜನಾಗ್ಲಿಕ್ಕಿದ್ದಾನೆ. ಆಕಾಶರಾಜ ಯಾರು? ಮಹಾಲಕ್ಷ್ಮೀ ದೇವಿಯನ್ನೇ ಮಗಳಾಗಿ ಪಡೆದವ. ಮಹಾಲಕ್ಷ್ಮಿಯನ್ನ ಮಗಳಾಗಿ ಪಡೆಯುವಂಥ ಅಧಿಕಾರ ಸೌಭಾಗ್ಯ ಯಾರಿಗೆ ಅಂದರೆ ವರುಣದೇವರಿಗೆ. ಹೌದಾನೆ, ವರುಣದೇವರೇ ಅಲ್ಲಿ ಆಕಾಶರಾಜನಾಗಿ ಬಂದಿದ್ದು, ಅವರೇ ಮಾಧವ ಅಂತ ಬಂದಿದ್ದು. ಮಾಧವ ಅಂತ ಬರ್ತಾ ಇದ್ದಾರಿಲ್ಲಿ. ಹಾ, ಆದರೆ ಅದಕ್ಕೆ ಅವರಿಗೆ ವಿಶೇಷವಾಗಿರತಕ್ಕಂಥ ವೇದ ವೇದಾಂಗಗಳ ತತ್ವ ವಿಚಾರ ಗೊತ್ತಾಯಿತು ಚಿಕ್ಕ ಹುಡುಗನಿಗೆ. ಹಾಗೆ ಸರ್ವ ವಿದ್ಯಾ ವಿಶಾರದರಾದರು ಭಗವಂತನ ಪರರಾಗಿದ್ದಾರೆ, ಪಂಚಯಜ್ಞಗಳು ಮಾಡ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ವ್ಯಕ್ತಿಗೆ ಪ್ರಾರಬ್ಧ ಕರ್ಮಾನುಸಾರ ಬುದ್ಧಿ ಬರ್ತಾ ಇದೆ. ಇವರೆಲ್ಲ ದೇವತೆಗಳು, ತಮ್ಮ ಅಂದರೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಆದ ಮೇಲೆ ಇವರಿಗೆ ಭಗವಂತ ಎಲ್ಲರಿಗೂ ಏನು ಮಾಡುತ್ತಾನೆ ಅಂದರೆ, ಆ ಕರ್ಮದ ಗಂಟೇನಿರುತ್ತೆ ಆ ಕರ್ಮದ ಗಂಟು ಅನುಭವಿಸಬೇಕಾದ್ದರಲ್ಲಿ ಕೆಟ್ಟದ್ದು ಒಳ್ಳೆದ್ದು ಅಂತ ಎರಡು ಭಾಗ ಇರುತ್ತೆ. ಕೆಟ್ಟದ್ದು ಒಳ್ಳೆದ್ದು ಅಂತ ಎರಡು ಭಾಗ ಇರುತ್ತೆ, ಹೌದಲ್ವೋ? ಆ ಕೆಟ್ಟ ಕರ್ಮದ ಗಂಟು ನಾವು ಹೊತ್ಕೊಂಡು ಬಂದೀವಿ, ಅದರಲ್ಲಿ ಒಂದರ ಬಗ್ಗೆ ನೋಡೋಣ ಚೂರು. ಏನು ನಮಗೆ ಈ ಬುಡ ಹಿಡಿದ ಹುಳಿಯೋ ಸಾರೋ ತಿನ್ನುವ ಕರ್ಮ ಕೂತಿತ್ತು, ಕರ್ಮ ಕೂತಿದೆ ಅಂದರೆ ಅದು ಹೇಗೆ ಅನುಭವಕ್ಕೆ ಬರುತ್ತೆ? ದೇವರು ದೇವತೆಗಳು ಆ ಕರ್ಮ ನೋಡುತ್ತಾರೆ ಈ ಜೀವಿದು. ಯದ್ಯಪಿ ಆ ಜೀವಿ ಎಕ್ಸ್ಪರ್ಟ್ ಅಡಿಗೆಯಲ್ಲಿ, ಯಾವಾಗೂ ಕಣ್ಣು ಹೀಗೆ ಇಟ್ಟು ಹೊತ್ತೋಗ್ಬಾರ್ದು ಅಂತ ಕಲಿಸ್ತಾನೇ ಇರುವಂತಹ ವ್ಯಕ್ತಿ, ನೀರು ಕುದಲಿಕ್ಕಿಟ್ರು ಕಲಿಸೋ ವ್ಯಕ್ತಿ, ಅಂಥದ್ದು ಅಡಿಗೆ ಇಟ್ಟರೆ ಅದು ಅಡಿ ಹಿಡಿದು ಬಿಡುತ್ತೇನು ಅಂಥೇಳಿ ಅಷ್ಟೂ ಕಣ್ಣು ಕಣ್ಣಿಟ್ಕೊಂಡು ನೋಡತಕ್ಕಂಥ ವ್ಯಕ್ತಿಗೆ ಅವತ್ತು ಬುಡ ಹಿಡಿಸಿ ಕರುಟ್ ಹೋಗುವಂತೆ ಮಾಡಬೇಕು, ಹಿಂದಿನ ಕರ್ಮ ಕೂತಿದೆ. ದೇವರು ಭಗವಂತ ತತ್ವಾಭಿಮಾನಿಗಳು ಏನು ಮಾಡ್ತಾರೆ, ಆ ಟೈಮಿಗೆ ಏನೋ ಒಂದು ಮಾಡಿಬಿಡ್ತಾರೆ. ಆ ಫೋನ್ ಬರೋದು, ಇನ್ನೊಬ್ಬರು ಮಾತನಾಡಿಸೋದು, ಅದು ಇದು ಡೈವರ್ಟ್ ಮಾಡಿಬಿಡ್ತಾರೆ, ಮಾಡಿ ಬುಡ ಹಿಡಿಸಿಬಿಡ್ತಾರೆ. ಅಲ್ಲಿ ಬುಡ ಹಿಡಿಯಲಿಕ್ಕೆ ಬೇಕಾದ ಕರ್ಮ, ಬುಡ ಹಿಡಿದದ್ದನ್ನೇ ತಿನ್ನಬೇಕಾದ ಕರ್ಮ ಕೂತಿರುವಾಗ ಅದೇ ಹಾಕ್ಕೊಂಡು ತಿನ್ನಬೇಕಾಗುತ್ತೆ, ಹೌದಲ್ವೋ? ಅಂದರೆ ಇದನ್ನು ನಾವು ಬೇಕಂತ ಮಾಡಿಕೊಂಡದಲ್ಲ, ಎಸ್, ಒಳಗಿಂದ ಫೋರ್ಸ್ ಆಗ್ತಾ ಇದೆ. ಹಾಗೆ ಪ್ರತಿಯೊಂದು ಅನೇಕ ಕರ್ಮಗಳೇನಿರುತ್ತಲ್ಲ, ಈ ಕರ್ಮಗಳಿಗೆಲ್ಲ ಈ ಹಿಂದಿನ ಏನು ಏನು ನಡೆಯತಕ್ಕಂಥ ಪುಣ್ಯ ಪಾಪ ಕಾರ್ಯಗಳೇನಿರುತ್ತೆ ಅದಕ್ಕೆ ಹಿಂದಿನ ಪುಣ್ಯ ಪಾಪಗಳು ಕಾರಣ. ನಂದಲ್ಲ ಮಾತು, ಬುದ್ಧಿ ಈಗ ನಮಗೆ ಬರತಕ್ಕಂಥ ಬುದ್ಧಿ ಯಾವುದರ ಅನುಸರಿಸಿ ಬರುತ್ತೆ? ಕರ್ಮಾನುಸಾರಿಣಿ. ಆ ಹಿಂದಿನ ಕರ್ಮಕ್ಕೆ ತಕ್ಕಂತೆ ಇಂದಿನ ಬುದ್ಧಿ ಕೊಡುತ್ತಾರೆ ದೇವರು. ಅದಕ್ಕೇನಾಯಿತು ಅಂದರೆ, ದೇವರು ಅಪರೋಕ್ಷ ಜ್ಞಾನ ಬರಲಿಕ್ಕೆ ಜ್ಞಾನಿಗಳಿಗೆ ದೇವತೆಗಳಿಗೆ ಈ ಬೇಡದ ಕರ್ಮದ ಪ್ರಭಾವ ಉಣಬೇಕಾಗಿದ್ದನ್ನ ಪಕ್ಕಕ್ಕಿಟ್ಟು ಬೇಗ ತನ್ನ ದರ್ಶನ ಕೊಟ್ಬಿಡ್ತಾನೆ, ಮುಗಿಸ್ಬಿಡ್ತಾನೆ. ಆದ ಮೇಲೆ ಹಿಂದಿನದ್ದೆಲ್ಲ ಸುಡ್ತಾನೆ, ಮುಂದಿನದ್ದು ಅಂಟದೆ ಮಾಡ್ತಾನೆ. ಚೂರು ಓಪನ್ ಆಗಿದ ಬ್ಯಾಗ್ ಇರುತ್ತಲ್ಲ, ಅದನ್ನು ಪ್ರಾರಬ್ಧ ತಿನ್ಲಿಕ್ಕೆ ಶುರು ಮಾಡಿದ್ದು. ಇದು ನೀನು ಉಂಡೆ ಮುಗಿಸ್ಬೇಕಪ್ಪ ಅಂತ ಕಂಪಲ್ಷನ್ ಇಟ್ಟ ಒಳ್ಳೆದಕ್ಕಾಗಿ. ಅದಕ್ಕೆ ಅವಾಗ ಹೇಳ್ತಾನೆ, ಆಗ ನೀನು ಉಣಬೇಕಾಗಿತ್ತು ಓಪನ್ ಆಗಿದ್ದರಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಪಕ್ಕಕ್ಕಿಟ್ಟಿದ್ದೆ ಅಡ್ಡಾಗತ್ತೆ ಅಂಥೇಳಿ, ಈಗ ನಿಧಾನವಾಗಿ ತಿನ್ನಪ್ಪ. ಆ ಕೆಟ್ಟ ಕರ್ಮದ ಫಲ, ಕೆಟ್ಟ ಬುದ್ಧಿ ಮತ್ತು ಕೆಟ್ಟ ಕಾರ್ಯ ಮಾಡೋದು, ಅಲ್ಲ ಮತ್ತ ಕೆಟ್ಟ ಕಾರ್ಯ ಮಾಡಿದ್ರೆ ಮತ್ತು ಕೆಟ್ಟ ಫಲ ಬಂದರೆ ಮತ್ತು ಬಂಧನ ಆಗುತ್ತಲ್ಲ ಅಂದರೆ, ಆಗಲ್ಲ ನಾನು ನೋಡ್ಕೊತೀನಿ ಅಂಥೇಳಿ ಆ ಅಪರೋಕ್ಷ ದೇವತೆಗಳನ್ನೆಲ್ಲ ಭೂಮಿಗೆ ಕಳಿಸಿದಾಗ ಅವರು ಸರಿಯಾಗಿ ಮಾಡಿಸಿ ಅದು ಕಳಿಸಿ ಅದು ಮುಗಿದು ಕೂಡಲೇ ಅವರನ್ನ ಎಸ್ ಯು ಕ್ಯಾನ್ ಗೋ ಅಂತ ಹೇಳ್ಬಿಡ್ತಾ ಇದ್ದಾನೆ. ಆದರೆ ಅದೇನು ಅವರು ಸುಖ ಅಲ್ಲ, ದುಃಖ ಪಡ್ತಿರ್ತಾರೆ. ಅಯ್ಯಪ್ಪ ಇದು ಯಾಕೆ ಸ್ವಾಮಿ ನಮ್ಮ ಸರಿ ಮಾಡಿಸ್ತಿ ಅಂತಲೇ ದುಃಖ ಪಡ್ತಿರ್ತಾರೆ. ಹಾ ಅಂತ ಒಂದು ಇಲ್ಲದೆ ಸುಮ್ಮನೆ ನಾನು ಹೇಳ್ಕೊಂಡು ಹೋದ್ರೆ ಇದಕ್ಕಷ್ಟು ಬೆಲೆ ಇರಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ. ಅಂಥ ಮಹಾನುಭಾವರು ಬಂದಿದ್ದಾರೆ, ವಿಶೇಷವಾಗಿ ಹಗಲಿನಲ್ಲಿ ಅವರಿಗೆ ಪತ್ನಿ ಸಂಗಮ ಮಾಡಬೇಕೆಂಬ ಆಸೆ ಬಂದಿದೆ. ಆಕೆ ಹತ್ರ ಬಂದು ಹೇಳ್ತಾ ಇದ್ದಾರೆ, ನನಗೆ ಆಸೆ ಆಗ್ತಾ ಇದೆ. ಅವಾಗ ಹೇಳ್ತಾ ಇದ್ದಾಳೆ ಚಂದ್ರಲೇಖ, ಅಯ್ಯ ಬೆಳಗ್ಗಿನತ್ತು ಹೇಳ್ತಾ ಇದ್ದಾರೆ, ತತ್ರಾಪಿ ದಿವಸ ಕ್ರೀಡಾ ಮಯುಕ್ತಾಂ ಮುನಯೋ ವಿದುಹು. ಹೆಂಡತಿಗೆ ಒಳ್ಳೆ ಜ್ಞಾನ ಇದೆ, ಹೇಳ್ತಾ ಇದ್ದಾಳೆ ಹಗಲಿನೊತ್ತು ಕ್ರೀಡಾ ಮಾಡಬಾರದು, ಅದರಲ್ಲೂ ತಂದೆ ತಾಯಿ ಪಿತಾ ಮಾತಾ ಚ ಅಗ್ನಿಹೋತ್ರಂ ಚ ದೇವರಾಟ್, ದೇವರಿದ್ದಾರೆ ಅಗ್ನಿಹೋತ್ರವಿದೆ ಎಲ್ಲವಿದೆ. ಪ್ರಭಾಕರ ಪ್ರಭಾಂ ಪಶ್ಯ ತ್ಯಜ ಕಾಮಂ ದ್ವಿಜಾತ್ಮಜ, ಸೂರ್ಯಪ್ರಭೆ ಇದೆ ಆ ಕಾಲಕ್ಕೆ ಮಾಡಬಾರದಪ್ಪ ಅಂತ ಹೆಂಡತಿ ಗಂಡನಿಗೆ ಉಪದೇಶ ಕೊಡ್ತಾ ಇದ್ದ. ಆದರೆ ಮಾಧವನ ತಲೆಯಲ್ಲಿ ಅದೇ ಕೂದಿ, ಯಾರಿಗೆ ಯಾವ ಮಾಧವ, ಸಾಮಾನ್ಯ ವ್ಯಕ್ತಿಯಲ್ಲ, ವೇದ ವೇದಾಂಗ ತತ್ವಜ್ಞ ಸರ್ವವಿದ್ಯಾ ವಿಶಾರದ. ಆಗ ಥಟ್ಟ ನಮ್ಮ ನಾಲಿಗೆ ಶಾರ್ಪ್ ಆಗಿರುತ್ತೆ, ನೋಡ್ರಿ ಎಲ್ಲ ತಿಳ್ಕೊಂಡಿರ್ತಾರಲ್ಲ ಇವರೇ ಹೀಗೆ ಮಾಡ್ತಾರೆ ಅಂತ. ಅಂದರೆ ಆ ಪಾಪ ನಮಗೆ ಬಡ್ಕೊಳ್ಳುತ್ತೆ, ಜನ್ಮ ಜನ್ಮಕ್ಕೂ ನಾವು ಭೀಕರ ವ್ಯಕ್ತಿಗಳಾಗಿ ಬಿದ್ದಿರ್ತೀವಿ. ಅದಕ್ಕೆ ಪುರಾಣ ಕೇಳಿ ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರು ಸಾಕು. ಅದಕ್ಕೆ ಇವರೆಲ್ಲ ದೇವತೆಗಳು ಬಂದಿರ್ತಾರೆ, ಎಂದೂ ಪಾಪ ಕಾರ್ಯಗಳು ಮಾಡುವರಲ್ಲ ಇವರಿಗೆ. ಪ್ರಾರಬ್ಧ ಕರ್ಮದಿಂದ ಕದಾಚಿತ್ ಹೀಗಾಗುತ್ತೆ, ಅದರಿಂದ ಏನಾಗುತ್ತೆ, ಎಂಥ ಇದಾಗುತ್ತೆ ಅವರಿಗೆ ಲಾಭ ಅಂದ್ರೆ ಹೇಳ್ತಾ ಇದ್ದಾರೆ. ಇದರಿಂದ ಏನಾಯಿತು ಈ ಮಹಾನುಭಾವನಿಗೆ, ಶ್ರೀನಿವಾಸನನ್ನ ಅಳಿಯನನ್ನಾಗಿ ಪಡೆಯುವ ಸೌಭಾಗ್ಯ ಬಂತು. ಅದಕ್ಕೆ ದಾಸರು ಹೇಳ್ತಾರೆ, ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು ಅಂತ ಹೇಳ್ತಾರೆ ಈ ಮಹಾತ್ಮರು. ಅವ್ರು ಹೇಳ್ತಾ ಇದ್ದಾರೆ, ಏ ನಾನು ಕೇಳಲ್ಲ. ಆವಾಗ ಚಂದ್ರಲೇಖ ಹೇಳ್ತಾ ಇದ್ದಾಳೆ, ಸರಿಯಪ್ಪ ಮನೆಯಲ್ಲಿ ಬೇಡ, ಅದಕ್ಕೆ ನಾನು ನೀರಿಗಾಗಿ ವನಕ್ಕೆ ಹೋಗ್ತೇನೆ, ಅಲ್ಲಿ ನೀವು ದರ್ಭೆಗಳು ತರಲಿಕ್ಕೆ ವನಕ್ಕೆ ಬರೆ. ಸರಿಯಪ್ಪ ಆಯ್ತು ಅಂತ ಬಂದ್ಲು. ಅವಾಗ ಆಕೆ ಹಿಂದಲೆ ವಿಶೇಷವಾಗಿ ಆಕೆ ಬರ್ತಾಳೆ ಅಂತ ಮಾಧವ ಅಲ್ಲಿಗೆ ಹೋದ. ಹಾ ಅಲ್ಲಿ ಶುರುವಾಯಿತು ಪ್ರಾರಂಭ. ಹೇಳ್ತಾರೆ, ತತ್ರಾಂತರೇ ವಿಪ್ರಪುತ್ರೋ ದದರ್ಶಾನ್ಯಾಂ ಸ್ತ್ರೀಯಂ ಪುನಃ. ಅಲ್ಲಿ ಯಾಕೆ ನಾನು ಈ ಒಂದು ಘಟ್ಟವನ್ನ ಈ ಸಲ ಮಾಮೂಲಾಗಿ ಹಾರಿಸ್ಕೊಂಡು ಹೋಗ್ತೀವಿ, ಏನೋ ಬಂದಿದ್ರು ಆಯ್ತು ಆಯ್ತು ಹೋಗ್ತು ಅಂತ. ಅಲ್ಲಿ ಒಳ್ಳೆ ರುಚಿಕರವಾಗಿರತಕ್ಕಂಥ ವಿಷಯಗಳಿವೆ, ನಮ್ಮ ತಲೆಗೆ ಬರಲೇಬೇಕಾದ ವಿಷಯಗಳಿವೆ. ಆದ್ದರಿಂದ ಚೂರು ಒಂದೊಂದು ಶ್ಲೋಕ ಮುಟ್ತಾ ಇದ್ದೇನೆ. ಅಲ್ಲಿ ಬೇರೆ ಒಂದು ಹೆಂಗಸರು ನೋಡ್ತಾ ಇದ್ದಾನೆ, ಅಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಸುಂದರಳಾಗಿದ್ದಾಳೆ, ತುಂಬಾ ವರ್ಣನೆ ಮಾಡ್ತಾ ಇದ್ದಾಳೆ, ಮಾಡ್ತಾ ಇದ್ದಾರೆ. ನಂತರ ಆಕೆಯನ್ನು ನೋಡಿ ಮನಸ್ಸೆಲ್ಲ ಆಕೆ ಕಡೆಗೆ ಹೋಗ್ತಾ ಇದ್ದೆ. ಅದಕ್ಕೆ ಹೇಳ್ತಾ ಇದ್ದಾನೆ ಹೆಂಡತಿ ಬಂದಷ್ಟೊಳಕ್ಕೆ, ಹೆಂಡತಿಗೆ ಹೇಳ್ತಾ ಇದ್ದಾಳೆ, ನೋಡು ನೀನು ತುಂಬಾ ಭಕ್ತಿ ಮಾಡ್ತಾ ಇದ್ದಿ, ವಿಶೇಷವಾಗಿರ್ತಕ್ಕಂಥ ಧರ್ಮ ತಿಳ್ಕೊಂಡಿದ್ದಿ, ಅದಕ್ಕೆ ಸಂತೋಷ ಆಯ್ತು, ನಿಮ್ಮ ಮನೆಗೆ ಹೋಗು ಅಂತ ಕಳಿಸ್ಬಿಟ್ಟು. ನಂತರ ಚಂದ್ರಲೇಖ ಹೇಳ್ತಾ ಇದ್ದಾಳೆ ಹೆಂಡತಿ, ಬಹಳ ಒಳ್ಳೇದ್ರಿ, ಎಂಥ ಒಳ್ಳೆ ಬುದ್ಧಿ ಬಂದಿದೆ ನಿಮಗೆ, ಬಹಳ ಸಂತೋಷ ಆಯಿತು ಅಂತ ಹೇಳಿ ಅವರು ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾಳೆ. ನಂತರ ಈತ ಏನು ನೋಡಿದ ಆ ಹುಡುಗಿ ಹತ್ರ ಬರ್ತಾ ಇರ್ತಾನೆ. ಶನೈರ ಜಗಾಮ ರಾಜೇಂದ್ರ ಸ್ಮರೇಣ ಹೃತಚೇತ ಸಹ ಪಟ್ಟ ಬರಿತಾ ಇದ್ದಾರೆ. ಒಳಗೆ ಕಾಮ ಅಭಿಮಾನಿ ದೇವತ ಆ ಮನಸ್ಸನ್ನ ಸೆಳೆದು ಬಿಡ್ತಾ ಇದ್ದಾರೆ. ಅವಾಗ ನೋಡಿ, ಸರಿ ಈ ವ್ಯಕ್ತಿಯ ಪರಿಚಯ ತುಂಬಾ ಮಾಡಿಕೊಟ್ರು, ವೇದ ವೇದಾಂಗ ತತ್ವಜ್ಞ ಅಂತ ಹೇಳಿ. ಆ ಹೆಣ್ಣು ಮಗಳಿದ್ದಾಳಲ್ಲ, ಆಕೆಯ ಪರಿಚಯ ಅದು ನಾನು ಮಾಡಬೇಕಾಗಿತ್ತು. ಆಕೆ ತನ್ನ ಹತ್ತಿರ ಈ ಬ್ರಾಹ್ಮಣ ಬರುವುದನ್ನು ನೋಡಿ ಸ್ವರಭೇದಂ ಪ್ರಕುರ್ವಂತಿ ವಾಕ್ಯಮೋಚೇತ ಮಾಧವಂ, ಚೀರಿ ಬಿಡ್ತಾ ಇದ್ದಾಳೆ. ಏ ಯಾಕೆ ಬರ್ತಾ ಇದೆಯಾ ನನ್ನ ಹತ್ರ? ಆ ವ್ಯಕ್ತಿತ್ವದ ಪರಿಚಯ, ಆ ಹೆಣ್ಣು ಮಗಳ ವ್ಯಕ್ತಿತ್ವದ ಪರಿಚಯ ಹೇಳ್ತಾ ಇದ್ದಾರೆ. ಮಾಯಾಹಿ ಮುನಿಷಾರ್ಧೋಲ ಮತ್ಸಮೀಪಂ ಮಹಾಮತೆ, ನೀನು ನನ್ನ ಹತ್ತಿರ ಬರಬೇಡಪ್ಪ. ಅವಾಗ ಹೇಳ್ತಾ ಇದ್ದಾನೆ ಮಾಧವ, ಯಾರು ನೀನು, ಯಾವ ರಾಷ್ಟ್ರದಲ್ಲಿ ಇಟ್ಟಿದ್ದಿ, ಏನು ಅಂತ ಹೇಳಿದಾಗ ಕುಂತರ ಹೇಳ್ತಾ ಇದ್ದಾಳೆ, ನಾನು ಅಂತ್ಯಜಾತಿಯಲ್ಲಿ ಹುಟ್ಟಿದ್ದೇನಪ್ಪ, ಅಂತ್ಯಜರಿಗೆ ಅಂತ್ಯಜರಿಗೆ ಹುಟ್ಟಿದ್ದೇನೆ. ಅಷ್ಟೇ ಅಲ್ಲ, ಸುರ ಮಾಂಸಾಶಿನೀಂ ಖಲಾಂ, ಹೆಂಡ ಕುಡಿತೀನಿ ಮಾಂಸ ತಿಂತೀನಿ, ಅಯ್ಯ ಇಂಥವಳು ನಾನು. ಅಷ್ಟೇ ಅಲ್ಲ, ಇನ್ನು ಹೇಳ್ತಾ ಇದ್ದಾಳೆ, ಮಧ್ಯದೇಶದಲ್ಲಿ ನಾನು ನಿವಾಸ. ನನ್ನ ಕೇಳ್ತಿದ್ಯಾ ಹೀಗೆ? ನೀನು ವೇದ ವೇದಾಂತ ವೇದಿತ್ವಂ ನಮಾಂ ದ್ರಷ್ಟುಮಿ ಅರ್ಹಸಿ, ನಿನ್ನಂಥವ್ರು ನಾನು ನೋಡಬಾರದಯ್ಯ, ಯಾಕೆ ಇಲ್ಲಿ ಬರ್ತಾ ಇದ್ದ, ಹೋಗು ಅಂತ ಇದ್ದಾಳೆ. ಅಷ್ಟೇ ಅಲ್ಲ, ನೋಡ್ಲಿಕ್ಕೆ ನಿನಗಾಗ, ನೀನು ನೋಡಬಾರದು, ನಿನ್ನ ನನ್ನ ಸ್ಪರ್ಶ ಮಾಡೋದಾಗ್ಲಿ ಕ್ರೀಡಾ ಮಾಡೋದಾಗ್ಲಿ ಬುದ್ಧಿ ಇಲ್ಲದೆ ನನ್ನನ್ನು ಯಾಕೆ ಬಯಸ್ತಾ ಇದ್ದೀಯೋ ಮಹಾರಾಯ ಅಂತ ಚೀರುತ್ತಾ ಇದ್ದಾಳೆ. ಅಲ್ಲಿ ಸಾಮಾನ್ಯ ಯಾರೋ ಹೆಣ್ಣು ಈ ಬಂದಂತಹ ಗಂಡಸರನ್ನು ಆಕರ್ಷಣೆ ಮಾಡೋದೇ ಅವರಿಗೆ ಕೆಲಸ ಇರುತ್ತೆ, ಸಾಮಾನ್ಯ ದುಡ್ಡಿಗಾಗಿದ್ದವರಿಗೆ. ಈ ಹೆಣ್ಣು ಅಂಥವಳಲ್ಲ ಅಂತ ಆಕೆಯ ಲಕ್ಷಣಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಮಾಧವ ಹೇಳ್ತಾ ಇದ್ದಾರೆ, ಈ ಬ್ರಹ್ಮದೇವರು ನಾರಾಯಣದಿಂದ ದೇವರಿಂದ ಹುಟ್ಟಿದಾರಲ್ಲ, ಸುಮ್ಮನೆ ಕಣ್ಣಿಲ್ಲ ಅಂತ ಕಾಣುತ್ತೆ, ಎಂಥ ಹುಡುಗಿಯನ್ನ ವನದಲ್ಲಿ ಹುಟ್ಟಿಸಿಬಿಟ್ಟ. ಆದ್ದರಿಂದ ನಾನು ಅದನ್ನು ಸರಿ ಮಾಡ್ತೀನಿ, ನಾನು ವಿಶೇಷವಾಗಿ ನಿನ್ನ ನಾನು ಸ್ವೀಕಾರ ಮಾಡ್ತೇನೆ. ಹಾಗೆ ಹೇಳ್ತಾ ಇದ್ದಾಳೆ. ಕುಲಾಟನಂ ಪ್ರಕರ್ವಾಣ ಕುಲಮಾಶತಂ ಆಕುಲಂ ದಹಂತಿ ಇತಿ ವದಂತಿ ಹೇಳ್ತಾ ಇದ್ದಾರೆ. ನಾವು ಯಾರು ಒಂದು ಕುಲ ಅಂತಿಲ್ಲದೆ ಎಲ್ಲರ ಜೊತೆ ಸಂಘ ಮಾಡತಕ್ಕಂಥವಳು ನಾನು. ಆದ್ದರಿಂದ ನಮ್ಮಂಥವರ ಸಂಘ ಮಾಡಿದರೆ ನಿಮ್ಮ ಕುಲವನ್ನೇ ದಹಿಸಿ ಬಿಡುತ್ತಯ್ಯ. ಹೌದು, ಆತನಿಗೂ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದ ಮಾಧವ, ಹೇಳ್ತಾ ಇದ್ದಾನೆ, ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ ಅಂಗೀಕುರುವಂತಿ ದೇವಾಶ್ಚ ತೇಜ ಪ್ರಾಧಾನ್ಯ ಕಾರಣಾತ್. ಉಪ್ಪು ನೀರು, ಆ ಉಪ್ಪು ನೀರನ್ನ ಯಾರು ಕುಡಿಯಲ್ಲ, ನಿಷೇಧ ಮಾಡುತ್ತಾರೆ ಸಮುದ್ರಯಾನ, ಆದರೆ ಅಲ್ಲಿರುವಂತ ರತ್ನಗಳನ್ನು ಸ್ವೀಕಾರ ಮಾಡುತ್ತಾರೆ, ದೋಷವಿಲ್ಲ ಅಂತ. ಹಾಗೆ ನಿನ್ನಲ್ಲಿ ಒಳ್ಳೆ ರೂಪವಿದೆ, ಆ ರೂಪ ಸಾಮಾನ್ಯವಾಗಿ ಬರಲ್ಲ, ನಿನಗೆ ಬಂದಿದೆ ಅಂದರೆ ನಾನು ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದ. ಇನ್ನ ಒಂದು ವೇಳೆ ನಿನ್ನನ್ನು ಸ್ಪರ್ಶ ಮಾಡಿದ್ದಕ್ಕೆ ನರಕಕ್ಕೆ ಹೋಗೋದಾದರೆ, ಹೇಳ್ತಾ ಇದ್ದಾರೆ, ಸತ್ತ ಮೇಲೆ ಪಿತೃಗಳ ಸಹಿತವಾಗಿ ನರಕಕ್ಕೆ ಹೋಗ್ತೇನೆ ಅಂತ ನಿಶ್ಚಯ ಮಾಡ್ತಾರೆ. ಅಂದರೆ ಹಿಂದಿನ ಕರ್ಮ ಹೇಗೆ ಮನುಷ್ಯರನ್ನ ಬದಲು ಮಾಡಿಬಿಡುತ್ತೆ ಹೇಳ್ತಾ ಇದ್ದಾರೆ. ನಂತರ ಆಕೆ ಎಲ್ಲ ಕಡೆ ನಮಸ್ಕಾರ ಮಾಡಿ ಆಕೆ ಅಳತಾ ಇದ್ದಾಳೆ. ರುರೋದ ಕನ್ಯಾತ ಋಣಾರುಣ ಪ್ರಭಾ ಅಂತ ವರ್ಣನೆ ಮಾಡ್ತಾರೆ. ಆಕೆ ತನ್ನ ಪರಿಚಯ ಕೊಟ್ಲು ಹೀಗಿದ್ದೇನೆ ಅಂತ. ಆಕೆಯನ್ನ ವೇದವ್ಯಾಸರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗಿದ್ದಾಳೆ ಅಂದ್ರೆ, ಸೂರ್ಯ ಉದಯಿಸುವ ಸೂರ್ಯನ ಕಾಂತಿಯಂತೆ ಆಕೆಗಿತ್ತು ಅಂತ ಹೇಳ್ತಾ ಇದ್ದಾರೆ, ಅಳತಾ ಇದ್ದಾಳೆ. ಇನ್ನ ದೇವತೆಗಳರ ಬ್ರಾಹ್ಮಣರ ಈ ವಿಶೇಷವಾಗಿರತಕ್ಕಂಥ ಈ ಬ್ರಾಹ್ಮಣನನ್ನ ಈ ದೋಷದಿಂದ ರಕ್ಷಣೆ ಮಾಡಿ, ಈತನಿಗೆ ಬುದ್ಧಿ ಬರಲಿ. ದಿಗ್ದೇವತಾಯಶ್ಚ ಗಣಾಧಿಪಾಯೇ ಭಾನ್ವಿಂದು ಪೂರ್ವಶ್ಚ ನವಗ್ರಹಾಯೇ ಶೃಣ್ವಂತು ವಾಕ್ಯಂ ಮಮ ವಿಪ್ರಮುಖ್ಯೋ ವೃಥಾಮತಿಂ ವೃಥಾ ಮೃತಿಂ ಯಃ ಸತಿ ಪಾಪಿ ಸಂಗಾತ್, ನನ್ನಂತಹ ಪಾಪಿಯ ಸಂಘದಿಂದ ಸತ್ತು ಹೋಗ್ತಾನೆ ವಾ, ಧರ್ಮದಿಂದ ಬಿಟ್ಟು ಹೋಗ್ತಾನೆ, ಅದೇ ಸಾವಲ್ಲವೇ, ನೀವೆಲ್ಲ ರಕ್ಷಣೆ ಮಾಡಿ ಅಂತ ದೇವತೆಗಳಿಗೆ ಕೈ ಜೋಡಿಸಿ ಕೇಳ್ತಾ ಇದ್ದಾಳೆ. ನಂತರ ಹೇಳ್ತಾ ಇದ್ದಾಳೆ, ಮಾಸ್ಪೃಶಾದ್ಯ ಮಹೀ ದೇವ ಪಾಪಿನೀಂ ವ್ಯಭಿಚಾರಿಣೀಂ, ನಾನು ವ್ಯಭಿಚಾರಿಣಿ ಪಾಪಿಯ ನನ್ನ ಮುಟ್ಬೇಡಯ್ಯ. ಹೇಳ್ತಾ ಇದ್ದಾರೆ, ಸ್ಪೃಶೇತ್ ಅಗ್ನಿಂ ಆರ್ತಸ್ಥಂ ಸರ್ಪಂ ವ್ಯಾಘ್ರಂ ಗದಂ ಗಜಂ ದ್ವಿಜ. ಹೇಳ್ತಾ ಇದ್ದಾಳೆ, ನಾನು ಚಂಡಾಲ ಕನ್ಯಕ, ಅಗ್ನಿ ಅಂತ ಇರ್ತೇನೆ ನಾನು, ಅದರಿಂದ ನನ್ನ ಮುಟ್ಟಿದ ಸುಟ್ಟು ಹೋಗ್ತೀಯಪ್ಪ, ನಿನ್ನ ಕುಲವೇ ಹೋಗಿಬಿಡುತ್ತೆ. ಅದು ಹೇಳ್ತಾರೆ, ಉತ್ತಮಂ ಪದಮಸ್ಥಾಯ ನೀಚಾಹ ಇಚ್ಛನ್ ತದೋಗತಿಂ, ಜ್ಞಾನಿನೋ ನಥದಾ ವಿಪ್ರಾತವ ಬುದ್ಧಿಸ್ತು ತಾದೃಶಿ. ಜ್ಞಾನಿಗಳಾದವರು ಮೇಲಿದ್ದವರು ಕೆಳಗೆ ಬೀಳಬೇಕು ಅಂದುಕೊಳ್ಳಲ್ಲಯ್ಯ, ಅಂಥ ವ್ಯಭಿಚಾರಣೆಯಾಗಿರ್ತಕ್ಕಂಥ ನನ್ನ ಮುಡತಿಯ. ಅವಾಗ ಎಲ್ಲ ಹೇಳ್ತಾ ಬಂದು, ನಿನ್ನದೆಂಥ ಒಂದು ದೇಹ ಗೊತ್ತಾ, ಹೇಳ್ತಾ ಇದ್ದಾರೆ, ವಿಶೇಷವಾಗಿ ನಿನಗೆ ಋತುಕಾಲದಲ್ಲಿ ತಂದೆ ತಾಯಿಗಳ ಸಂಗಮ ಆದ ಮೇಲೆ ವೇದ ಮಂತ್ರದಿಂದ ಗರ್ಭಾಧಾನ ಆಗಿದೆ, ನಂತರ ಸೀಮಂತ ಮಂತ್ರಗಳಿಂದ ಮಾಡಿದ್ದಾರೆ, 10ನೇ ತಿಂಗಳು ಬಂದ ಕೂಡಲೇ ನಿನ್ನ ತಾಯಿ ಹಡೆದರೆ ಜಾತ ಕರ್ಮಾದಿಗಳೆಲ್ಲ ಮಂತ್ರದಿಂದ ಮಾಡಿದ್ದಾರೆ ಅನ್ನಪ್ರಾ. ನೋಡಿ, ಆಕೆಗೆ ಯಾರು ವ್ಯಭಿಚಾರಿಣಿ ಅಂತ ಏನು ಹೆಸರಿದೆ ಆಕೆ ಬಾಯಿಂದ ಬರ್ತಾ ಇದೆ, ಅನ್ನಪ್ರಾಶನ ಚೌಲಾದಿ ಬ್ರಹ್ಮ ವಾಚನ ಪೂರ್ವಕಂ, ಒಳಗೆ ಭಗವಂತನ ಸ್ತೋತ್ರ ಮಾಡುತ್ತಾ ನಿಮಗೆ ಅನ್ನಪ್ರಾಶನ ಚೌಲ, ನಂತರ ವಿಶೇಷವಾಗಿ ಉಪನಯನಾದಿಗಳೆಲ್ಲವೂ ಮಾಡಿದ್ದಾರಯ್ಯ, ನಂತರ ಅಗ್ನಿ ಸಾಕ್ಷಿ ವಿಧಾನದಿಂದ ಹೆಂಡತಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ, ಅಧೀತ ವೇದ ವೇದಾಂಗಶ್ಚ ಆಹಿತ ಅಗ್ನಿ ವ್ರತೆ ಸ್ಥಿತ, ನೀನು ಎಲ್ಲ ವೇದ ವೇದಾಂಗಗಳು ತಿಳ್ಕೊಂಡಿದ್ದೀಯ, ಅಗ್ನಿ ವ್ರತದಲ್ಲಿ ಇದ್ದೀಯ. ಅಲ್ಲ, ಆತ ಏನು ಹೇಳಿದ್ನ ಏನಾದರೂ? ಏನೂ ಹೇಳಿಲ್ಲ. ನೋಡಿದ ಕೂಡಲೇ ಆಕೆ ಹೇಳ್ತಾ ಇದ್ದಾಳೆ, ಎಲ್ಲ ಜಿರಾಕ್ಸ್ ಅಂದರೆ ಎಕ್ಸ್ರೇ ತೆಗೆದಂತೆ ಆ ಬ್ರಾಹ್ಮಣನ ಕುರಿತು ಪ್ರತಿ ಒಂದು ಹೇಳ್ತಾ ಇದ್ದಾಳೆ. ಎಂತಹ ಚೆನ್ನಾಗಿ ನೋಡಿ, ಆಕೆಯ ಆಲೋಚನಾ ರೀತಿ ಹೇಗಿದೆ. ಹೇಳ್ತಾರೆ, ನಿನಗೆ ಇಂಥ ಪವಿತ್ರವಾದ ದೇಹ ಇದೆ, ನನ್ನ ಜೊತೆ ಸಂಘ ಹೇಗೆ ಮಾಡ್ತೀಯಪ್ಪ? ಕೇಳ್ತಾ ಇದ್ದಾಳೆ, ಕರ್ಣವು ನಿನ್ನ ಕಣ್ಣ ಕರ್ಣಗಳು ಹೇಗಿವೆ? ಹರಿಕಥಾ ಶ್ರುತ್ವ ಪಾವಿತವು ನಾಸಿಕ ಅಥವಾ? ಹೇಳ್ತಾ ಇದ್ದಾರೆ, ಹರಣವು ಹರಿಕಥಾ ಶ್ರುತ್ಯ, ದೇವರ ಕಥೆಯನ್ನು ಕೇಳಿ 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 ನಿನ್ನ ಕಿವಿಗಳೆಲ್ಲ ಪವಿತ್ರ ಆಗಿದೆಯಪ್ಪ. ನಿನ್ನ ಮೂಗು ಹರಿಯರ್ಪಿತ ಸುಗಂಧೇನ, ದೇವರಿಗೆ ಅರ್ಪಣೆ ಮಾಡಿದ ಸುಗಂಧದಿಂದ ನಿನ್ನ ಮೂಗು ಪವಿತ್ರ ಆಗಿದೆ. ಇನ್ನ ವಾಸುದೇವಾರ್ಪಿತ ಅನ್ನೇನ ಪಾವಿತಾ ಜಠರಂ ತವ, ದೇವರಿಗೆ ಅರ್ಪಿತವಾದ ಅನ್ನದಿಂದ ನಿನ್ನ ಹೊಟ್ಟೆ ಪವಿತ್ರ ಆಗಿದೆ. ಇನ್ನು ಹೇಳ್ತಾ ಇದ್ದಾರೆ, ಕೃಷ್ಣಾರ್ಚನ ಪ್ರಸಂಗೇನ ಕರವು ಪಾವಿತ್ರ್ಯಮಾಗತವು, ಕೃಷ್ಣನನ್ನ ಸದಾ ಅರ್ಚನೆ ಮಾಡ್ತೀಯಪ್ಪ ನೀನು, ಅದಕ್ಕೆ ನಿನ್ನ ಕೈಗಳು ಪವಿತ್ರವಾಗಿದೆ. ಇನ್ನು ಹೇಳ್ತಾ ಇದ್ದಾರೆ, ಹರಿನಾಮ ಕಲಾಪೇನ ಜಿಹ್ವಾತೆ ಪಾವನೀಕೃತ, ದೇವರ ನಾಮವನ್ನು ಸದಾ ಹೇಳ್ತಾ ಇರ್ತೀಯ, ಅದಕ್ಕೆ ನಿನ್ನ ನಾಲಿಗೆ ಪವಿತ್ರ ಆಗಿಬಿಟ್ಟಿದೆ. ಇನ್ನ ನಿನ್ನ ಕಾಲುಗಳು ಪುಣ್ಯಕ್ಷೇತ್ರಾನುಚಾರೇಣ ಪಾದವು ತೇ ಪವಿತ ಪಾವಿತವು ಕೃತವು, ಯಾವಾಗೂ ಪುಣ್ಯಕ್ಷೇತ್ರಗಳು ತಿರುಗಾಡ್ತೀಯ, ಆದ್ದರಿಂದ ನಿನ್ನ ಪಾದಗಳು ಪವಿತ್ರವಯ್ಯ. ಆವಾಗ ಕೇಳಿಲ್ಲ ನಾವು, ನಿಂಗೆ ಹೇಗೆ ಗೊತ್ತಮ್ಮ ಈ ತಂದೆಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಆಕೆ ಎಂಥ ಆದ್ದು, ತನ್ನ ಕರ್ಮದಿಂದ ಹಾಗೆ ಹುಟ್ಟಿದರೂ ಈ ರೀತಿ ಭಗವಂತನ ಚಿಂತನೆ ಮಾಡತಕ್ಕ ಅಪರೂಪ ವ್ಯಕ್ತಿ ಆಕೆ, ಇಲ್ಲದಿದ್ದರೆ ಇವೆಲ್ಲ ಆಕೆಗೆ ಹೇಗೆ ಗೊತ್ತಾಗತ್ತೆ? ಭಾರತದಲ್ಲಿ ಕಥಾ ಬರುತ್ತೆ, ಬ್ರಾಹ್ಮಣನೊಬ್ಬ ಕಾಡಲ್ಲಿರ್ತಾನೆ, ತಪಸ್ಸು ಮಾಡ್ತಾ ಇರ್ತಾನೆ. ಎಷ್ಟು ತಪಸ್ಸು ಮಾಡ್ತಾ ಇರ್ತಾನೆ ಅಂದ್ರೆ, ಆತನ ಗಡ್ಡ ಬೆಳೆದಿರುತ್ತೆ, ಅದರೊಳಗೆ ಪಕ್ಷಿಗಳು ಗೂಡು ಕಟ್ಟಿರುತ್ತೆ, ಅಷ್ಟು ತಪಸ್ಸು ಮಾಡ್ತಾ ಇರ್ತಾನೆ. ಅವಾಗ ಆ ಪಕ್ಷಿಗಳು ಮಾತಾಡಿಕೊಡ್ತಾ ಇದ್ರೆ ಗೊತ್ತಾಗತ್ತೆ, ಆ ಪಕ್ಷಿಗಳು ಹೇಳುತ್ತೆ, ಈ ಮುನಿ ಇದ್ದಾನಲ್ಲ, ನಾವು ಗೂಡು ಕಟ್ಟಿದೀವಲ್ಲ, ಈತನಿಗಿಂತ ಅಲ್ಲಿ ಕಟುಕರವರು ಬರು, ಅಂದ್ರೆ ವಿಶೇಷವಾಗಿ ಈ ಮಾಂಸ ಮಾರ್ತಾನಲ್ಲ ಅವನು ಶ್ರೇಷ್ಠ ಅಂದ್ರು. ಈತಗೆ ಹುರಿದೋಯ್ತು ಗೆಲ, ನನಗಿಂತ ಅವನು ಶ್ರೇಷ್ಠ. ಹೇಗಾದ? ತಪಸ್ಸು ಬಿಟ್ಟು ಅಲ್ಲಿಗೆ ಹೋಗಿತ್ತು. ಅಲ್ಲಿಗೆ ಹೋದಾಗ ಆತ ಮಾಡತಾ ಇದ್ದದ್ದು ಮಾಂಸವನ್ನು ಕತ್ತರಿಸಿ ಮಾಡುವ ಕೆಲಸ. ಆತ ಬ್ರಾಹ್ಮಣ ಎದುರಿಗೆ ಬಂದ ಕೂಡಲೇ ಕೇಳುತ್ತಾನೆ, ಏ ಬ್ರಾಹ್ಮಣ. ನೋಡಿ, ಬ್ರಾಹ್ಮಣ ತನ್ನ ಕುರಿತು ಹೇಳಿಲ್ಲ. ಆತ ಹೇಳ್ತಾನೆ, ಹೌದಲ್ವೋ, ನೀನು ಕಾಡಲ್ಲಿ ತಪಸ್ಸು ಮಾಡ್ತಾ ಇದ್ದಿ, ನಿನ್ನ ಗಡ್ಡದಲ್ಲಿ ವಾಸ ಮಾಡಿಕೊಂಡಿರುವಂತಹ ಪಕ್ಷಿಗಳು ನಿನಗೆ ಹೇಳಿದರೆ ನನ್ನ ಕುರಿತು ನೀ ಬಂದಿಯಲ್ವಾ ಅಂತ ಕೇಳ್ತ. ಶಾಕ್ ಆಗುತ್ತೆ ಬ್ರಾಹ್ಮಣನಿಗೆ, ಎಲೆ ನಿನ್ನ ನನ್ನ ಕುರಿತು ಹೇಗೆ ಗೊತ್ತಾಯಿತು ಇವನಿಗೆ? ಯಾರಿಗೆ? ಇನ್ನೊಬ್ಬ ಋಷಿಯೋ ತಪಸ್ಸು ಮಾಡುವವರಿಗೆ ಗೊತ್ತಾದರೆ ಜ್ಞಾನ ದೃಷ್ಟಿ ಇದೆ ಅಂತೇಳಿ. ಇವ ನೋಡಿದ್ರೆ ಮಾಂಸ ಮಾರ್ತಾ ಇದ್ದಾನೆ, ಇವನು ಹೇಗ್ ಗೊತ್ತಾಯಿತು? ಅದೇ ಹೇಳ್ತಾನೆ ಕೊನೆಗೆ, ತಾನು ಚಿಂತನೆ ಮಾಡುವ ಕ್ರಮ, ತನ್ನ ಧರ್ಮದಲ್ಲಿ ನಾನಿದ್ದಾನೆ ಭಗವಂತನ ಚಿಂತನೆ ಮಾಡುವ ಕ್ರಮವನ್ನು ಹೇಳಿದಾಗ ಅವಾಗ ಹೇಳ್ತಾನೆ, ನಾನು ಈ ರೀತಿ ಭಗವಂತನ ಚಿಂತನೆ ಮಾಡಿದ್ದಕ್ಕೆ ಈ ವಿಶೇಷವಾದ ತಪಶಕ್ತಿ ನನ್ನಲ್ಲಿ ಬೆಳೆದದೆ. ಯದ್ಯಪಿ ನಿನ್ನ ಪ್ರಕಾರ ಮಾಂಸ ಮಾರುವಂಥ ನನಗೆ ಏನೂ ಇರಬಾರದು, ನಾನು ಭಗವಂತನ ಪಾದ ಹಿಡಿದದ್ದಕ್ಕೆ ಹೀಗಿದ್ದೇನೆ ಅಂತ ವಿಶೇಷವಾಗಿ ಋಷಿಗೆ ಆತ ಉಪದೇಶ ಕೊಡುತ್ತಾನೆ. ಮೊನ್ನೆ ಎಲ್ಲ ಒಂದು ಕಡೆ ಕೇಳಿದೆ ನಾನು, ಒಬ್ಬ ಮುಸ್ಲಿಮರು ಕಟಕರ ಅಂಗಡಿ, ಅದು ಮಾಂಸ ಮಾರುವ ಅಂಗಡಿ, ಆ ಅಂಗಡಿಯಲ್ಲಿ ಮಾಂಸ ತೂಕ ಹಾಕಲಿಕ್ಕೆ ಕಲ್ಲಿಟ್ಕೊಂಡಿದ್ದಾನೆ. ಯಾರೋ ನಮ್ಮವರು ಹಾಗೆ ಹೋಗ್ತಾ ಹಾದಿಯಲ್ಲಿ ಗಾಡಿ ನಿಲ್ಲಿಸಿ ಮತ್ತು ನೋಡೋ ಕಾಲಕ್ಕೆ ಆ ಕಲ್ಲು ಕಡೆ ನೋಡಿದರು, ಒಳ್ಳೆ ಶೈನಿಂಗ್ ಇತ್ತು ಕಲ್ಲದು. ಅದು ನೋಡ್ತಾರೆ ದೂರದಿಂದ, ಮತ್ತು ನೋಡಿದ್ರೆ ಅದಕ್ಕೊಂದು ತೂತು ಚಕ್ರಗಳಿವೆ. ಎಲೆ ನಿನ್ನ ನರಸಿಂಹ ಸಾಲಿಗ್ರಾಮ. ಆದಮೇಲೆ ಬಹಳ ದುಃಖ ಆಯ್ತು ಅವರಿಗೆ, ಏನೇ ಪರಿಸ್ಥಿತಿ ಅಂತ ಹೇಳಿ ಆತನ ಹತ್ರ ಹೋಗಿ, ಅಪ್ಪ ಈ ಕಲ್ಲು ಕೊಟ್ಬಿಡು ನಮ್ಗೆ. ಆತ ಅನ್ನಂತೆ, ಈ ಕಲ್ಲು ಬೇಕಾ ನಿಮಗೆ? ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತೀವಿ ನಿಮ್ಗೆ. ಆತ, ದುಡ್ಡೇ ಯಾಕೆ, ನೀವೇ ತಗೊಂಡೋಗ್ರಿ ಎಂದು ಕೊಟ್ಟ. ಖುಷಿಯೋ ಖುಷಿ ಅವರಿಗೆ, ನರಸಿಂಹ ಸಾಲಿಗ್ರಾಮ ಸಿಕ್ತಲ್ಲ ಅಂತೇಳಿ ಬಂದ್ರು. ಆಯ್ತು, ಎರಡೇ ದಿವಸಕ್ಕೆ ಸ್ವಪ್ನ, ಆಶ್ಚರ್ಯ, ನನ್ನ ಕರ್ಕೊಂಡು ಹೋಗಿ ಮತ್ತ ಅಂಗಡಿಗೆ ಕೊಡು. ಇವ್ರಿಗೆ ಆಶ್ಚರ್ಯ, ಯಪ್ಪ ಇದೇನು ಹೀಗೆ ಹೇಳ್ತಾರಲ್ಲ, ತಗೊಂಡು ಹೋಗಿ ಕೊಟ್ರು. ಅವನಂದ, ಯಾಕೆ ಸ್ವಾಮಿ ಮತ ತಂದು ಕೊಟ್ರಿ ಕಲ್ಲು? ಅಪ್ಪ ಆ ಕಲ್ಲು ನಿನ್ನ ಹತ್ರ ಇರ್ಬೇಕಂತ. ಹೌದಾ, ಆಯ್ತು. ಅವನಿಗೆ ಎಚ್ಚರವೇ ಇಲ್ಲ, ಆದರೆ ಆ ಕಲ್ಲಿನವನಿಗೆ, ಕಲ್ಲಿನೊಳಗಿರುವ ದೇವರಿಗೆ ಎಚ್ಚರ ಇದೆ. ಅವನು ಯಾರೋ ನನ್ನವ, ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದಾನೆ ಅಂತ. ಇದು ನಡೆದ ಘಟನೆ. ಆಶ್ಚರ್ಯ ಬ್ರಾಹ್ಮಣರಿಗೆ ಏನಿದೆ ಅಂತೇಳಿ, ಅವನಿಗೆ ಒಳಗಿರುವ ಜೀವನನ್ನು ನೋಡುತ್ತಾನೆ, ಉದ್ಧಾರ ಮಾಡುತ್ತಾನೆ ಸ್ವಾಮಿ. ಹಾಗೆ ಈಕೆ ಯದ್ಯಪಿ ವ್ಯಭಿಚಾರಿಣಿಯಾಗಿದ್ದಾಳೆ, ಆದರೆ ಆಕೆಗೆ ಎಂಥ ಶಕ್ತಿ ಇದೆ. ಆ ಮಾಂಸ ಮಾರುವವನಿಗೆ ಭಾರತದಲ್ಲಿ ಏನು, ಆ ಋಷಿಯನ್ನು ನೋಡಿದರೆ ಋಷಿ ಕುರಿತು ಎಲ್ಲ ಗೊತ್ತಾಯಿತು, ಈತನ ಕುರಿತು ಆಕೆಗೆ ಎಲ್ಲ ಗೊತ್ತಾಗ್ತಾ ಇದೆ. ನೋಡು ನೀನು ಹೀಗಿದ್ದಿ ಹೀಗಿದ್ದಿ, ಇಂಥ ವೇದಾಂಗಗಳು ಓದಿಕೊಂಡಿದ್ದೀಯಾ ನೀನು ಅಂತೆಲ್ಲ ಹೇಳ್ತಾ ಇದ್ದಾಳೆ. ಇನ್ನು ಹೇಳ್ತಾ ಇದ್ದಾಳೆ, ನೋಡು ನಿನ್ ಕುರಿತು ಹೇಳಿದೆ, ನನ್ನ ಕುರಿತು ಹೇಳ್ತೇನೆ ನೋಡು. ಅವಚ್ಚ ವಚನೇನೈವ ಜಿಹ್ವಾಮೇ ದಕ್ಷತೆ ಸದಾ. ಮಾತಾಡಬಾರದ್ದೆಲ್ಲ ಮಾತಾಡ್ತಾ ಇರ್ತೇನೆ ನಾನು, ನನ್ನ ನಾಲಿಗೆ ಸುಟ್ಟು ಹೋಗ್ತಾ ಇರುತ್ತೆ. ಸುರಾಮಾಂಶಾಸನೆ ಆಶನೇನೈವ ಜಠರಂ ಗುಲ್ಮತಾಂಗತಂ. ನಾನು ಮದ್ಯ ಮಾಂಸಗಳ ಸೇವನೆಯಿಂದ ನನ್ನ ವಿಶೇಷವಾಗಿ ಹೊಟ್ಟೆಯೆಲ್ಲ ಅದು ಭೀಕರವಾಗಿದೆಯಪ್ಪ. ಇನ್ನ ವ್ಯಭಿಚಾರ ಕಥಾಲಾಪಾತ್ ಕರ್ಣವು ಮೇ ಶಿಥಿಲೀಕೃತವು. ವ್ಯಭಿಚಾರ ವಾರ್ತೆಗಳು ಕೇಳಿ ಕೇಳಿ ನನ್ನ ಕಣ್ಣುಗಳ ಕರ್ಣಗಳೆಲ್ಲ ಶಿಥಿಲ ಆಗಿಬಿಟ್ಟಿವೆ. ಇನ್ನ ಪಾದೌ ಜಾರ ಗೃಹಂ ಗತ್ವ ಪಾಷಾಣ ಸದೃಶೌ ಮಮ. ನನ್ನ ಕಾಲುಗಳು ಈ ಜಾರರ ಮನೆಗೆ ಹೋಗಿ ಹೋಗಿ ಕಲ್ಲುಗಳಂತ ಆಗಿಬಿಟ್ಟಿವಪ್ಪ. ಇನ್ನ ಎಷ್ಟು ಹೇಳ್ತಾ ಇದ್ದಾಳೆ, ಗೋವಧಾತ್ ಮತ್ಕರೌ ಕ್ರೂರವು ಯಮದಂಡ ಸಮಪ್ರಭವು. ಗೋವಧ ನಡೆಯುತ್ತಪ್ಪ ಈ ಈ ಜಾತಿಯಲ್ಲಿ, ಆ ಗೋವಧ ನಡೀತಾ ಇದೆ, ನನ್ನ ಕೈಗಳು ಕ್ರೂರವಾಗಿದೆ. ಇಂಥ ದೇಹದಿಂದ ನಿನಗೆ ಹೇಗಪ್ಪ ಬೇಡೋ ಅಂತ ಹೇಳ್ತಾ ಇದ್ದಾರೆ. ಇನ್ನ ಆದ್ದರಿಂದ ನಿನ್ನ ದಾಸೆ ಆಗ್ತೀನಪ್ಪ, ನೀನು ಹೋಗಿಬಿಡು ಅಂತ ಹೇಳಿದರೆ ಅವಾಗ ಮಾಧವ ಹೇಳ್ತಾ ಇದ್ದಾನೆ ಈ ಮಾತುಗಳೆಲ್ಲ ನೋಡಬೇಕು. ತ್ವದೀಯ ಸಂಗೋ, ನೋಡು ನೀನೇನೋ ಇಷ್ಟೆಲ್ಲ ಹೇಳ್ತಾ ಇದ್ದೀಯ, ನೀನು ಹೇಳಿದ ಪ್ರಕಾರ ಅಲ್ಲ, ನಿನ್ನ ಸ್ಥಿತಿ ಪ್ರಕಾರ, ನಾನು ಓದಿದ ಪ್ರಕಾರ, ನನಗೆ ಗೊತ್ತಿದ್ದ ಪ್ರಕಾರ ನಾನು ನಿನ್ನ ನೋಡಲೇಬಾರದು, ಸತ್ಯ. ಆದರೆ ಮಾಧವನ ಬಾಯಿಯಿಂದ ಬರ್ತಾ ಇದೆ ನೋಡಿ, ತ್ವದೀಯ ಸಂಗೋ, ನಿನ್ನ ಸಂಘ ಬಹುಕಾಲ ಪುಣ್ಯ ಪ್ರಭಾವಜೋ, ನನ್ನ ಎಷ್ಟೋ ಕಾಲದಿಂದ ಪುಣ್ಯ ಮಾಡಿಕೊಂಡಿದ್ದೀನಿ, ಆ ಪುಣ್ಯದಿಂದ ನೀನು ಸಿಕ್ಕಿದ್ದೀಯ. ಮುಕ್ತಿಕರ ಶುಭಾವಹ, ಅಲ್ಲಿ ಹೇಳ್ತಾ ಇದ್ದಾರೆ ಯಾವಾಗಲೂ ಭಗವಂತನ ಚಿಂತನಾದಿಗಳಿರತಕ್ಕಂಥ ಈ ಮಹಾನುಭಾವರಾದಂಥ ವಿಪ್ರರೇನಿದ್ದಾರೆ ಇವರು, ವೇದ ವೇದಾಂಗ ತತ್ವಜ್ಞರು, ನಮ್ಮಂಥವರಲ್ಲ, ವೇದ ವೇದಾಂಗ ತತ್ವಜ್ಞರು. ಅವರ ಬುದ್ಧಿ ಬೇರೆ ಕಡೆ ಹೋಗಲ್ಲ, ಹೋಯ್ತು ಅಂದ್ರೆ ಅಲ್ಲಿ ಏನೋ ಕಾರಣ ಇದೆ. ಹೇಳ್ತಾ ಇದ್ದಾರೆ, ನನಗೆ ಮಂಗಳ ಆಗತ್ತೆ ನಿನ್ನ ಸ್ಪರ್ಶ ಮಾಡಿದರೆ, ನನಗೇನೋ ಮಂಗಳ ಆಗ್ಲಿಕ್ಕಿದೆ. ಮುಕ್ತಿಕರ ಶುಭಾವ, ಮುಕ್ತಿಯೇ ಸಿಗುತ್ತೆ ನನಗೆ. ಹೇಳ್ತಾ ಇದ್ದಾರೆ, ಸುಮ್ಮನೆ ಸಿಕ್ಕಿಲ್ಲ ನೀನು ನನಗೆ. ಹೇಳ್ತಾ ಇದ್ದಾರೆ, ದೈವೇನ ಯೋಗೇನ ಹರೇ ಪ್ರಸಾದಾತ್, ದೈವ ಯೋಗದಿಂದ ಶ್ರೀಹರಿಯ ಪ್ರಸಾದದಿಂದ ಪುಣ್ಯೇನ ಲಬ್ಧ ಪುರುಷಾರ್ಥ ಹೇತು, ನನ್ನ ಪುಣ್ಯದಿಂದ ಸಿಕ್ಕಿದ್ದೀಯ ನೀನು, ನನ್ನ ಪುರುಷಾರ್ಥಗಳಿಗೆ ನೀನೇ ಕಾರಣ. ಅವಾಗ ಹೇಳ್ತಾರೆ, ಇದು ಬುದ್ಧಿ ಕೆಟ್ಟಾಗ, ಕಾಮಾದಿಗಳಿಂದ ಬುದ್ಧಿ ಕೆಟ್ಟಾಗ ಬಾಯಿ ಬಡಬಡಿಸಿದರೆ ಹೀಗೆ ಇರುತ್ತೆ ನೋಡ್ರಿ ಅಂತ ನಾವು ಒಗ್ಗರಣೆ ಕೊಡ್ತೀವಿ. ಸ್ವಲ್ಪ ನೋಡಿ ಆ ಮಾತುಗಳನ್ನ. ಹೌದು, ಆಕೆ ಸ್ಪರ್ಶ ಮಾಡಿದ ಮೇಲೆ ಎಲ್ಲ ಬಿಟ್ಟ, ಹುಚ್ಚನಂತೆ ಇದ್ದ, ನಂತರ ಬೆಟ್ಟಕ್ಕೆ ಹೋದ. ಎಂಥದ್ದು ನಡೀತಾ ಇದೆ, ಬೆಟ್ಟಕ್ಕೆ ಹೋದದ್ದು ಪಾಪವೆಲ್ಲ ಹೊರಟೋಯ್ತು, ದೇವ ತೆಗೆದು ಬಿಟ್ಟ. ನಂತರ ಬ್ರಹ್ಮದೇವರು ಇಳಿದು ಬಂದ್ರು, ಬ್ರಹ್ಮದೇವರು ಇಳಿದು ಬಂದ್ರು, ಬ್ರಹ್ಮದೇವರು ಇಳಿದು ಬಂದು ಆ ಪಾಪರಹಿತನಾದಂಥ ಮಾಧವನನ್ನ ತಲೆಗೆ ಮುತ್ತು ಕೊಡುತ್ತಾರೆ, ಮೂಸಿ ನೋಡುತ್ತಾರೆ. ಅಲ್ಲ, ಬ್ರಹ್ಮದೇವರಲ್ಲಿ ಈ ಬ್ರಾಹ್ಮಣ ಎಲ್ಲಿ, ಎಲ್ಲ ಬಿಟ್ಟ ಬ್ರಾಹ್ಮಣ, ಈಕೆಯನ್ನ ಸ್ಪರ್ಶ ಮಾಡಿದ ಮೇಲೆ ತನ್ನವರೆಲ್ಲ ಬಿಟ್ಟ, ಯಜ್ಞೋಪವೀತ ಬಿಟ್ಟ, ಶಿಖಾ ಬಿಟ್ಟ, ಮಾಂಸದಿಂದ, ಗೋಮಾಂಸದಿಂದ, ಬರೀ ಮಾಂಸ ಅಲ್ಲ, ಗುಂಕ್ಷ ಗೋಮಾಂಸ ಉತ್ತಮಂ ಅಂತ ಹೇಳ್ತಾ ಇದ್ದಾಳೆ. ಗೋಮಾಂಸ ತಿಂದ, ಹೆಂಡ ಕುಡ್ದ, ಆಕೆ ಜೊತೆಗೆ ತುಂಬಾ ಕಾಲ ಕಳೆದ. ಅಂಥ ಕಾಲಕ್ಕೆ ಅಂಥ ಬ್ರಾಹ್ಮಣನ ಯಾರು ಮುಡ್ತಾರೆ ರೀ? ಅಂಥವರನ್ನ ಹತ್ತಿರ ಕರೆದು ಆಶೀರ್ವಾದ ಮಾಡಿ ಹೇಳ್ತಾ ಇದ್ದಾರೆ, ಅಪ್ಪ ನಿನಗೆ ವಿಶೇಷವಾಗಿ ಆಕಾಶ ರಾಜನಾಗಿ ಬರ್ತೀಯ, ಶ್ರೀನಿವಾಸನೇ ನಿನ್ನ ಅಳಿಯನಾಗಿ ಬರ್ಲಿಕ್ಕಿದ್ದಾನೆ, ವಿಶೇಷವಾಗಿರತಕ್ಕಂಥ ಲಕ್ಷ್ಮೀದೇವಿಯೇ ನಿನ್ನ ಮಗಳಾಗಿ ಬರ್ಲಿಕ್ಕಿದ್ದಾಳಯ್ಯ. ಅಲ್ಲಿ ನೋಡಬೇಕು, ಬೆಟ್ಟ ಸ್ಪರ್ಶ ಮಾಡಿದ್ದು ಪಾಪ ಹೋಗ್ಲಿಕ್ಕೆ ಕಾರಣ ಆಯಿತು, ಯೋಗ್ಯತೆಯಂಥದ್ದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಬ್ಬರು ಜ್ಞಾನಿಗಳು ಹೇಳಿದ್ದು ಪುರಾಣಾಂತರದಲ್ಲಿ ಬಂದಿದೆ, ಆ ಪುರಾಣಾಂತರ ವಾಕ್ಯಕ್ಕಾಗಿ ನಾನು ಹುಡುಕ್ತಾ ಇದ್ದೇನೆ. ಅವರು ಹೇಳಿದ್ದಿಷ್ಟು ಅದು ಸಾಮಾನ್ಯ ಅಲ್ಲ, ಮಾಧವನ ಮಾತು ಸತ್ಯ. ಯಾಕೆ, ನಿನ್ನ ಸಂಘ ಹರಿಪ್ರಸಾದದಿಂದ ಸಿಕ್ಕಿದ್ದು ಪುರುಷಾರ್ಥಕ್ಕೆ ಕಾರಣ ಆಗಿದೆ ಅಂತ ಹೇಳಿದರಲ್ಲ, ಅಲ್ಲಿ ಹೇಳ್ತಾರೆ ಆಕೆ ಆ ಸ್ಥಿತಿಯಲ್ಲಿದ್ದರು, ಈ ಬ್ರಾಹ್ಮಣನ ಎಲ್ಲವನ್ನ ಹೇಳಿದ ಒಳ್ಳೆ ಜ್ಞಾನಿ ಆಕೆ ಯಾರಾಗಿರಬಹುದು? ಅದಕ್ಕೆ ಅವರು ಹೇಳಿದರು, ಪುರಾಣದಲ್ಲಿ ಬಂದಿದೆ, ಸಾಮಾನ್ಯಳಲ್ಲ ಆಕೆ, ಆಕೆ ಗಂಗಾದೇವಿ ಬಂದಿದ್ದು, ಇವರು ವರುಣದೇವರು, ವರುಣದೇವರೇ ಆಕಾಶರಾಜ ಮಾಧವ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ಮುಟ್ಟೋದು ಈ ಹೊರಗಿನ ವೇಷ, ಹೊರಗಿನ ಈ ನಾನಾ ರೀತಿಯಾದ ಏನು ವ್ಯಭಿಚಾರ ಇವೆಲ್ಲ ಹೇಳ್ತಾ ಇದೆಯಲ್ಲ, ಇದೆಲ್ಲ ಪ್ರಾರಬ್ಧ ಕರ್ಮ ಅನುಭವಿಸಿ ಕ್ಷಣದಲ್ಲಿ ಹೊರಟೋಗುತ್ತೆ, ಆದರೆ ಒಳಗಿರುವ ಜೀವ ಇಂಥದ್ದು. ಅದಕ್ಕೆ ಯಾಕೆ ಮಾತಾಡಿದ ಎಲ್ಲ ಮಾತುಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಬಂದೆ. ಎಲ್ಲೆಲ್ಲಿ ಹೇಗಿರುತ್ತೆ ಬಚ್ಚಿಟ್ಟುಕೊಂಡು ಎಂಬುದು ನಮ್ಮ ಸಾಮಾನ್ಯ ಬುದ್ಧಿಗೆ ಗೊತ್ತಾಗಲ್ಲ. ನಮ್ಮ ಬುದ್ಧಿಯಿಂದ ಇವನ್ನೆಲ್ಲ ಅಳಿಯೋದು ಸಾಧ್ಯವಿಲ್ಲ. ಅದಕ್ಕೆ ಮೇಲ್ನೋಟಕ್ಕೆ ಅವರಿಬ್ಬರ ಸಂಘ ಶಾಸ್ತ್ರ ಪ್ರಕಾರ ನಿಷಿದ್ಧ. ಆದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಮೊದಲೇ ಪರಸ್ತ್ರೀ ಜೊತೆಗೆ ವ್ಯಭಿಚಾರಿಣಿ, ಆಕೆ ಹೇಳ್ತಾ ಇದ್ದಾಳೆ ಎರಡು ಕಾರಣ ಇದೆ ಮುಟ್ಬೇಡ. ಅವಾಗಿತ್ ಹೇಳ್ತಾನೆ, ಹರೇ ಪ್ರಸಾದಾತ್ ಪುಣ್ಯೇನ ಲಬ್ಧ ಪುರುಷಾರ್ಥ ಹೇತು, ಶ್ರೀಹರಿ ಪ್ರಸಾದದಂದೇ ಬಂದಿದ್ದಂತ ನನ್ನ ತಲೆಗೆ ಬರ್ತಾ ಇದೆ ಅಂತ ಸ್ವೀಕಾರ ಮಾಡಿದ. ಒಂದು ವೇಳೆ ಈಕೆನ ಮುಟ್ಟಿಲ್ಲ ಇತ ಅಂದುಕೊಳ್ಳಿ, ಬೇಡಪ್ಪ ಮನೆಯಲ್ಲೇ ಇದ್ದ, ಒಳ್ಳೆ ತತ್ವಜ್ಞಾನ ಎಲ್ಲ ಚೆನ್ನಾಗಿದೆ, ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಇದ್ದ, ಸತ್ತು ಹೋಗ್ತಿದ್ದ, ಸದ್ಗತಿ ಆಗ್ತಿತ್ತು. ಹೌದಾ? ಆದರೆ ಆತನಿಗೆ ಶ್ರೀನಿವಾಸ ಸಿಕ್ತಿದ್ನ. ಇದೆಲ್ಲ ನಡೆದದ್ದಕ್ಕೆ ಆಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ, ನನಗೆ ಶುಭಾವಹ ಏನೋ ಒಳ್ಳೆದಕ್ಕಾದಿದೆ ಇದರಿಂದ. ಅಷ್ಟೇ ಅಲ್ಲ, ಪುರುಷಾರ್ಥ ಹೇತು. ಮತ್ತು ಪ್ರಶ್ನೆ, ಹೌದಾ ಈ ಮಾರ್ಗ ಎಲ್ಲರೂ ಅನುಸರಿಸಬಹುದಾ? ಅಲ್ಲ ಅಂದರು. ಈ ದೇವತೆಗಳಿಗೆ ಬಂದಂಥದ್ದಿದು, ಅವರು ಮಾತ್ರ ಹಾಗೆ ಆಚಾರ್ಯರ ಉತ್ತರ ಕೊಟ್ಟಿದ್ದಾರೆ. ದೇವತೆಗಳಿಗಿದು, ಎಲ್ಲರೂ ಇದನ್ನು ಅನುಸರಿಸಲಿಕ್ಕೆ ಹೋದರೆ ಹಾಳಾಗಿ ಹೋಗ್ತೀರಾ, ನಿಮಗೆಲ್ಲ ವಿಧಾನ ಅಲ್ಲ ಅದು, ತಪ್ಪದು, ನೀವು ಹಾಗೆ ನೀವು ಮಾಮೂಲಾಗಿ ಇರಬೇಕು. ಯಾಕೆ? ಹಾ, ಇಲ್ಲಿದೆ. ನಾವು ನಮ್ಮ ಧರ್ಮದಲ್ಲಿ ಇರುವುದು ಎಷ್ಟು ಭಗವಂತನ ಪ್ರೀತಿಕರವೋ, ಇಂಥ ಮಾಧವನಂಥ ಮಹಾನುಭಾವರು ಭೂಮಿಗೆ ಬಂದಾಗ ಅವರಿಂದ ಏನೇನು ಈ ಕಾರ್ಯಗಳಾಗುತ್ತಲ್ಲ ಅದರ ಕುರಿತು ತಿಳ್ಕೊಂಡು ಬಿಟಕ್ಕನ್ನದೇ ಇರೋದೇ ನಮ್ಮ ಸಾಧನೆಯಲ್ಲಿ ಒಂದು ಭಾಗ. ಅಷ್ಟಕ್ಕೆ ನಾನು ಹೇಳಿದ್ದಷ್ಟೇ ಹೊರತು ಇದು ಎಲ್ಲರಿಗೂ ಇದು ಮಾರ್ಗದರ್ಶಿ ಹಾಗೆ ಮಾಡ್ರಿ ಅಂತ ಯಾರಿಗೂ ಹೇಳಲಿಕ್ಕೆ ಹೋಗಿಲ್ಲ. ಹೌದಲ್ಲವೇ? ಆದ್ದರಿಂದ ಹೇಳ್ತಾ ಇದ್ದಾರೆ, ಆಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ನಂತರ ಆಕೆ ಹೇಳ್ತಾ ಇದ್ದಾಳೆ, ಸರಿ ಸರಿ ನೋಡು, ತ್ಯಜ ಯಜ್ಞೋಪವೀತಂ, ಯಜ್ಞೋಪವೀತ ಬಿಟ್ಬಿಡು, ಮುಂಡಯಿತ್ವ ಶಿರಸ್ತಥ ಶಿಖ ಬಿಟ್ಟುಬಿಡು, ಅಬ್ರಾಹ್ಮಣ್ಯ ಉಪಾಗಮ್ಯ, ಬ್ರಾಹ್ಮಣ್ಯ ಬಿಟ್ಟುಬಿಡು, ಭುಂಕ್ಷ್ವ ಗೋಮಾಂಸ ಉತ್ತಮಂ, ಒಳ್ಳೆ ಉತ್ತಮವಾದ ಗೋಮಾಂಸ ತಿನ್ನು, ಪಿಬಮದ್ಯೋತಕಂ ಶೀಘ್ರಂ, ಬೇಗ ನೀನು ಹೆಂಡವನ್ನು ಕೊಡಿ, ಚಂಡಾಲತ್ವ ಉಪಾಶ್ಯತಃ, ಚಂಡಾಲನಾಗು ಬೇಗ. ಅವಾಗಾತ ಆಕೆ ಹೇಗೆ ಹೇಳಿದ ಹಾಗೆಲ್ಲ ಮಾಡಿದ. ಹೇಳ್ತಾ ಇದ್ದಾರೆ, ಚಂಡಾಲಾಚರಿತಂ ಆಚಾರಂ ಜಗಾಮ ವಿಧಿ ಚೋದಿತ. ವಿಶೇಷವಾಗಿ ಹಿಂದಿನ ಕರ್ಮ ಪ್ರೇರಣೆ ದೈವ ಪ್ರೇರಣೆಯಿಂದ ಅವೆಲ್ಲ ಮಾಡಿದ. ಆ ಕೃಷ್ಣವೇಣಿ ನದಿ ತಟದಲ್ಲಿ 12 ವರ್ಷಗಳ ಕಾಲ ಆಕೆ ಜೊತೆಗೆ ಇದ್ದ. ಆದರೆ ಶರೀರ ಅನಿತ್ಯ, ಆಕೆ ಸತ್ತು ಹೋದಳು. ನಂತರ ಈತ ಆಕೆ ಸತ್ತು ಹೋದರು, ಆಕೆಯ ಮೋಹ ಈತನಿಗೆ ಬಿಟ್ಟಿಲ್ಲ. ತಯಾ ವಿರಹಿತ ಶ್ರೀಮಾನ್ ಮಾಧವೋ ದುಃಖ ಕಾತರ, ಹುಚ್ಚನಾದವನಂತೆ ಎಲ್ಲ ಭೂಮಿಯೆಲ್ಲ ತಿರುಗಾಡ್ತಾ ಬರ್ತಾ ಇದ್ದಾನೆ. ಅಕಸ್ಮಾತ್ ದೈವಯೋಗೇನ, ಇದ್ದಕ್ಕಿದ್ದಂತೆ, ಅಂದ್ರೆ ಇದ್ದಕ್ಕಿದ್ದಂತೆ ಎಂಬುದು ನಮ್ಮ ವೇದಾಂಗದಲ್ಲಿ ಸಬ್ಜೆಕ್ಟೇ ಅಲ್ಲ, ದೇವರು ಮೊದಲೇ ಎಲ್ಲ ಫಿಕ್ಸ್ ಮಾಡಿರ್ತಾನೆ. ಆಕ್ಸಿಡೆಂಟಲ್ಲಿ ಎಂಬ ಶಬ್ದವೇ ಇಲ್ಲ. ಅದಕ್ಕೆ ಆ ವಿಶೇಷವಾಗಿರತಕ್ಕಂಥ ಉತ್ತರಾದಿ ರಾಜರೆಲ್ಲ ವರಾಹಸ್ಯಚ ಪರ್ವತಂ, ಇದು ಶ್ರೀನಿವಾಸನ ಪರ್ವತ ಹೀಗಾಗಿದೆ, ಮೊದಲಿಂದ ಈತ ಬಂದು ಕೂತಿದ್ದಾನೆ ವರಾಹಸ್ವಾಮಿ, ಆತನ ಪರ್ವತ ಅದು, ವರಾಹ ಪರ್ವತಕ್ಕೆ ಬರ್ತಾ ಇದ್ದಾರೆ ದರ್ಶನಕ್ಕಾಗಿ. ಆ ದರ್ಶನಕ್ಕೆ ನೋಡಿದಾಗ ಮಾರ್ಗ ಮಧ್ಯದಲ್ಲಿ ಮಾಧವ ಆ ರಾಜರನ್ನೆಲ್ಲ ನೋಡ್ತಾ ಇದ್ದಾನೆ. ನೋಡಿದ ಮೇಲೆ ಅವ್ರ ಜೊತೆಗೆ ಹೊರಟ, ಒಳಗಿದ್ದ ಸ್ವಾಮಿ ಅವರ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಂತರ ಹೋದಾಗ ಹೇಗೆ ಹೋದ? ಊಟ ತದುಚ್ಛಿಷ್ಟಾನ್ನ ಭೋಜನ, ಎಂಥದ್ದು ನೋಡಿ, ವೇದ ವೇದಾಂಗ ತತ್ವಜ್ಞ ಸರ್ವ ವಿದ್ಯಾ ವಿಶಾರದ ನಿತ್ಯ ಅಗ್ನಿಹೋತ್ರಿ. ಈಗ ಆ ರಾಜರು ಬಿಸಾಡಿದ ಉಚ್ಚಿಷ್ಟಾನ್ನ ಭೋಜನ ಎಂಜಲನ್ನ ತಿಂತಾ ಹೋಗ್ತಾ ಇದ್ದಾನೆ. ಪ್ರಾರಬ್ಧ ಕರ್ಮ ಬಲು ಕೆಟ್ಟದು ಬಿಡದು ಅಂತ ಹೇಳ್ತಾ ಇದ್ದಾರೆ. ಉಣಸ್ತಾನೆ ಸ್ವಾಮಿ ಹೇಳ್ತಾರೆ, ಸೊಕ್ಕಿನಿಂದ ಈಗ ನಾವು ಏನೋ ದೇವರು ಕೊಟ್ಟಿದ್ದಾನೆ ಅಂತ ನಾಲ್ಕು ಅಕ್ಷರ ತಿಳ್ಕೊಂಡು ಒಳ್ಳೆ ಆಚಾರವಂತರು ಅಂತ ಸೊಕ್ಕಿನಿಂದ ಬೀಗಿದರೆ ಮುಕ್ಕರಿಸುವಂತೆ ಸ್ವಾಮಿ ಮಾಡ್ತಾನೆ. ಅವನ ಸಂಕಲ್ಪ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಪ ಸರ್ಪಗಿರಿಂ ರಾಜನ್ ದೈವ ಯೋಗೇನ ಕರ್ಮಣ ಅಲ್ಲಿ ಹೇಳ್ತಾ ಇದ್ದಾರೆ. ಆ ದೈವ ಯೋಗ ಭಗವಂತನ ಅನುಗ್ರಹ, ಆತನ ಪುಣ್ಯ ಕರ್ಮ ಇತ್ತು ಅಲ್ಲಿ. ವಿಶೇಷವಾಗಿ ಆ ಸರ್ಪಗಿರಿ ಶೇಷಗಿರಿಗೆ ಬರ್ತಾ ಇದ್ದಾರೆ. ತೇ ರಾಜಾನಸ್ತತ್ರ ತೀರ್ಥೇ ಗತ್ವಾ ಕಪಿಲ ಸಂಜ್ಞಕೆ ಸ್ನಾತ್ವಾ ಭಕ್ತಿ ಸಮಾಯುಕ್ತಾಹ ವಪನಂ ಚಕ್ರು ರಾಧರಾತ್ ಹೇಳ್ತಾ ಇದ್ದಾರೆ. ಆ ರಾಜರೆಲ್ಲ ಕಪಿಲ ತೀರ್ಥಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ನಂತರ ಕೂದಲನ್ನು ಕೊಡ್ತಾ ಇದ್ದಾರೆ. ತಾನೂ ಕೂಡ ಸ್ನಾನ ಮಾಡಿದ, ಅವರ ಜೊತೆಗೆ ಇದ್ದ ತಾನು ಮುಂಡನ ಮಾಡಿಸಿಕೊಂಡ. ನಂತರ ಪಾರ್ವಣಗಳು ಪಿಂಡಗಳನ್ನು ಮಾಡಿದರು, ಅವರೆಲ್ಲರೂ ತನ್ನ ಪಿತೃಗಳಿಗೆ ಕೊಟ್ಟರು. ಮಾಧವನು ಕೂಡ ಪಿಂಡಗಳನ್ನು ಕೊಟ್ಟ. ಯಾವುದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಆ ಅನ್ನವನ್ನು ತಗೊಂಡು ಸ್ವಲ್ಪ ನೀವು ಮಾಡಿದನ್ನು ಕೊಡ್ರಿ, ನಾನು ಸ್ವಲ್ಪ ಪಿಂಡ ಪ್ರದಾನ ಮಾಡ್ತೀನಿ ಅಂತ ಕೇಳ್ಬೋದಾಗಿತ್ತು, ಕೇಳಿಲ್ಲ. ಉಂಡದ್ದು ಅವರ ಎಂಜಲು, ಪಿಂಡಕ್ಕೆ ಆ ಅನ್ನ ಬರಲ್ಲ. ಯಾಕೆ? ಬ್ರಾಹ್ಮಣ ತತ್ವ ಗೊತ್ತಾತನಿಗೆ. ಅದಕ್ಕೆ ನೋಡಿದ, ನನಗೆ ಬೇರೆ ಅನ್ನ ಇಲ್ಲ, ಮಾಡಿಕೊಳ್ಳುವ ಸೌಭಾಗ್ಯವಿಲ್ಲ, ಅವರನ್ನ ಕೇಳಬಾರದು, ಆ ಅನ್ನ ಪಿಂಡ ಪ್ರದಾನಕ್ಕೆ ಬರಲ್ಲ, ನಾನು ತಿಂದಿರಲಿಕ್ಕೆ ಅವರು ಎಂಜಲು ಬೇಕು, ಆದರೆ ಪಿತೃಗಳಿಗೆ ಕೊಡ್ಲಿಕ್ಕೆ ಆ ಅನ್ನ ಬರಲ್ಲ. ಆದ್ದರಿಂದ ನಾನೇನು ಮಾಡಬೇಕು? ಅದಕ್ಕೆ ಮಾಡಿದ, ಕುರುವನ್ ಪಿಂಡಾನ್ ಮೃದಾಕೃತ್ವ ಪಿತೃಭ್ಯ ಶ್ರದ್ಧಯಾದದು. ಮಣ್ಣಿನಿಂದ ಪಿಂಡಗಳನ್ನು ಮಾಡ್ತಾ ಇದ್ದ. ಆ ವ್ಯಕ್ತಿಯ ಆಲೋಚನಾ ವಿಧಾನ ನೋಡಬೇಕಲ್ಲಿ. ಅಯ್ಯೋ, ಪಿಂಡ ಮಾಡ್ಲಿಕ್ಕೆ ಅನ್ನ ಇಲ್ಲಲ್ಲ, ಬೇಡ ಸುಮ್ಮನೆ ಕೊಡೋಣ ಅಂದಿಲ್ಲ, ಮಣ್ಣಿನಿಂದ ಪಿಂಡ ಮಾಡಿ ಪಿತೃಗಳಿಗೆ ಶ್ರದ್ಧೆಯಿಂದ ಕೊಟ್ಟು ಅಲ್ಲಿ ಮಣ್ಣು ಕೊಟ್ಟರೆ ಆಗುತ್ತ? ಅದಕ್ಕೆ ಅನುಸಂಧಾನ ಪ್ರಧಾನ. ಜ್ಞಾನಿಗಳಿಗದಿರುತ್ತೆ, ಅವರು ದೈವ ಯೋಗದಿಂದ ಕರ್ಮದಿಂದ ಹಿಂದಿನ ಕರ್ಮದಿಂದ ಭ್ರಷ್ಟರಾಗಿದ್ರೂ ಒಳಗೆ ಬೆಂಕಿ ಉರಿತಾನೆ ಇರುತ್ತೆ, ಒಳಗೆ ಬೆಂಕಿ ಉರಿತಾ ಇರುತ್ತೆ, ಯಾವಾಗ ಬೇಕಾದ್ರೂ ಹೊತ್ಕೋಬಹುದು. ಅನುಸಂಧಾನ ಮಾಡ್ತಾನೆ ಮಹಾತ್ಮ. ಹೇಳ್ತಾ ಇದ್ದಾರೆ, ಭಗವಂತನ ಸೂತ್ರವಿದೆ, ಅವನ ಒಂದು ರೂಪದಲ್ಲಿ ಅನಂತ ರೂಪಗಳಿರುತ್ತೆ, ಎಲ್ಲ ರೂಪಗಳಿರುತ್ತೆ. ಹಾಗೆ ಮಣ್ಣಿನಲ್ಲಿರುವ ರೂಪದಲ್ಲಿ ಅನ್ನದೊಳಗಿರುವ ರೂಪಗಳಿರಲ್ವಾ? ಇದ್ದೇ ಇರುತ್ತೆ. ತುಪ್ಪದಲ್ಲಿರುವ ರೂಪಗಳು, ಎಳ್ಳಿನಲ್ಲಿ, ದರ್ಭೆಯಲ್ಲಿ, ಹಣ್ಣಿನಲ್ಲಿ, ಎಲ್ಲ ಇರುವ ರೂಪಗಳೆಲ್ಲ ಮಣ್ಣಲ್ಲೇ ಕೂತಿರುತ್ತೆ. ಅನನ್ಯಗತಿಕನಾಗಿ ಆ ಭಗವದ್ ರೂಪದಲ್ಲಿರುವ ಈ ಭಗವದ್ ರೂಪಗಳನ್ನ ಪಿತೃಗಳಂತರ್ಯಾಮಿ ಭಗವಂತನಿಗೆ ಕೊಟ್ರೆ ಅವ್ರು ಮಣ್ಣು ತಗೊಂಬಲ್ಲ, ಆ ರಸವನ್ನ ಸ್ವೀಕಾರ ಮಾಡುತ್ತಾರೆ. ಇದು ಅನುಸಂಧಾನದ ಅತ್ಯಂತ ಪ್ರಭಾವ. ಅದು ಮಾಡಿದ, ಅದಕ್ಕೆ ಪಿತೃಗಳೆಲ್ಲ ಪಿತೃಶ್ರಾದ್ದಂ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕಲ್ಮಶವೆಲ್ಲ ಹೋಯಿತು. ತಾನು ತಸ್ಮಾದ್ಯೋ ಮಾನವೋ ಭಕ್ತ್ಯ ಕುರ್ಯಾತ್ ತೀರ್ಥಾವಗಾಹನಂ ಪಿತೃಶ್ರಾದ್ದಂ ಪಿಂಡದಾನಂ ಮುಕ್ತಿಸ್ತತ್ರ ನ ಸಂಶಯ ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ವಿಶೇಷವಾಗಿ ಇಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಶ್ರಾದ್ದ ಪಿಂಡದಾನ ಮಾಡುತ್ತಾರೋ ಅವರಿಗೆ ಕೊಟ್ಟವರಿಗೂ ಮೋಕ್ಷ, ಯಾರಿಗೆ ಪಡ್ಕೊಂಡವರಿಗೂ ಮೋಕ್ಷ. ಹೇಳ್ತಾರೆ, ಮೃತ್ಪಿಂಡಂ ಕೃತವಾನ್ ವಿಪ್ರ ಪುಣ್ಯಕ್ಷೇತ್ರೇ ಪುರಾತನೆ ಕಿಂಬರಣ ಯಾಮಃ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಚ ಪುಣ್ಯಶಕ್ತಿಂ. ಆ ಭಗವಂತನ ತೀರ್ಥಕ್ಷೇತ್ರಗಳ ಪುಣ್ಯಶಕ್ತಿ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮಣ್ಣಿನಿಂದ ಪಿಂಡ ಮಾಡಿದ, ಮೃತ್ಪಿಂಡ ದಾನೇನ ಪಿತಾಮಹಾದ್ಯಾಃ ಮುಕ್ತಿಂ ಪ್ರಯಾತಃ ಮುರವೈರಿ ಶಾಸನಾತ್. ಅಥ ಮಣ್ಣಿನ ಪಿಂಡ ಮಾಡಿದರೆ ಭಗವಂತ ಆಜ್ಞೆ ಮಾಡಿದನಂತೆ, ಈಗ ಯಾವ ವಂಶದಲ್ಲಿ ಹುಟ್ಟಿದ್ದಾನೋ ಆ ಪಿತೃಗಳೆಲ್ಲ ಸದ್ಗತಿಯಾಗಲಿ, ಮುಕ್ತಿಗೆ ಹೊರಳಲಿ ಅಂತ ಹೇಳಿದರು. ನಮ್ಮ ಪ್ರಕಾರ ಏನೇನು ಮಾಡಬಾರದ್ದೆಲ್ಲ ಮಾಡಿದ್ದಾನಲ್ಲ, ಯಜ್ಞೋಪವೀತವೂ ಇಲ್ಲ, ಇಂಥ ಬ್ರಾಹ್ಮಣ ಒಮ್ಮೆ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡಿ ಬಿಟ್ರೆ ಅದು ದೇವರು ತಗೊಳ್ತಾರ? ಇಲ್ಲಿ ಹೇಳ್ತಾ ಇದ್ದಾರೆ ಈ ಕೇಸುಗಳು ಬೇರೆ, ಇವೆಲ್ಲ ಬೇರೆ ವ್ಯಕ್ತಿಗಳು, ಇದನ್ನು ನೀವನ್ವಯ ಮಾಡಿಕೋಬೇಡಿ, ಅಲ್ಲಿ ಆ ದೇವತೆಗಳ ಕಾರ್ಯವದು. ಅಂತಾರ ಬೆಳಿಗ್ಗೆ ಆ ಪರ್ವತವನ್ನು ಏರ್ಲಿಕ್ಕೆ ಹೋಗ್ತಾ ಇದ್ದಾರೆ ರಾಜರೆಲ್ಲ, ತಾನೂ ಬೆಟ್ಟ ಏರ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವಾಗ ವಿಶೇಷವಾಗಿ ಅಲ್ಲಲ್ಲಿ ನಿಂತು ಹೋಗ್ತಾ ಇದ್ದಾರೆ, ತಾನೂ ಗಿರಿಯ ಗಿರಿಮಸ್ತಕೇ ಸೋಪಿತಸ್ಥೋ, ಆ ಶಿಖರದಲ್ಲಿ ತಾನು ನಿಂತುಕೊಂಡಿದ್ದ. ಅವಾಗ ಆ ಪರ್ವತವನ್ನು ಮುಟ್ಟಿದ ಕೂಡಲೇ ತದಘಂ ಪರ್ಯಕಂಪತ, ಆ ಪಾಪವೆಲ್ಲ ಹೊರಗೆ ಬರ್ತಾ ಇದೆ, ಜೊತೆಗೆ ವಾಂತಿ ಆಗ್ತಾ ಇದೆ, ಪಾಪಗಳ ವಾಂತಿ ಆಗ್ತಾ. ಹೇಗೆ ಒಂದು ನೊಣ ತಿಂದ್ರೆ ಹೇಗೆ ವಾಂತಿ ಬರತ್ತ, ನೊಣ ಒಳಗೆ ಹೋದರೆ ಹೇಗೆ ವಾಂತಿ ಬರಬೇಕು ಹೇಳ್ತಾರೆ, ಮಕ್ಷಿಕ ಭಕ್ಷಣಾತ ಯಥಾ ಅಂದ್ರು. ಆ ಥರ ಎಲ್ಲ ವಮನ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತದಂಗಜಾತ ಕೋಪ್ಯಗ್ನಿ ಅದ್ರಿ ಮಹಾತ್ಮತಸ್ತದ ಮೃದಜ್ವಾಲ ದಹನ್ ಪಾಪಂ ಸುರ ಮಾಂಸಾಶನೋದ್ಭವಂ. ಆ ವಿಶೇಷವಾಗಿರತಕ್ಕಂಥ ಆ ಪರ್ವತ ಸ್ಪರ್ಶ ಆಗಿದೆಯಲ್ವಾ, ಅಲ್ಲಿಂದ ಬೆಂಕಿ ಹುಟ್ಟಿ ಅದು ಅವನ ಪಾಪಗಳನ್ನೆಲ್ಲ ದಹನ ಮಾಡ್ತಾ ಬಂದಿದೆ. ಆ ವಾಸನೆ ಪಾಪಗಳು ಸುಟ್ಟ ವಾಸನೆ, ನಮಗೆ ಮಾಮೂಲು ಪದಾರ್ಥ ಸುಟ್ಟ ವಾಸನೆ ಬರಲ್ಲ, ಪಾಪಗಳು ಸುಟ್ಟ ವಾಸನೆ ದೇವತೆಗಳಿಗೆ ಬಂತಂತೆ. ಅವರೆಲ್ಲ ಬ್ರಹ್ಮಾದಿ ದೇವತೆಗಳು ಬರ್ತಾ ಇದ್ದಾರೆ. ವಿಮಾನಾನಿ ವಿಚಿತ್ರಾಣಿ ಭಾಸಯಂತ ಸಮಾಗತ, ಅದ್ಭುತವಾದ ವಿಮಾನಗಳು ಹಾಕ್ಕೊಂಡು ಬಂದಿದ್ದಾರೆ, ಹೊಳಿತಾ ಇದ್ದಾರೆ. ಅಷ್ಟೇ ಅಲ್ಲ, ಮಾಧವನ ಮೇಲೆ ವವರ್ಷ ಪುಷ್ಪ ವರ್ಷಾಣಿ ಮಾಧವಸ್ಯ ಉತ್ತಮಾಂಗಕ್ಕೆ, ಆ ಮಾಧವನ ಶಿರಸ್ಸಿನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಮಾಧವಂ ಗತಪಾಪ್ಮಾನಂ ಯಥಾ ಹರಿರಜಾಮಿಲಂ ಕೃಪಯಾ ಉದ್ಧೃತವಾನೇನಂ ಕೃಪಾಲರ್ ದ್ವಿಜ ಪುಂಗಮಂ. ಸ್ವಾಮಿ ಆ ಬೆಟ್ಟದ ಸ್ಪರ್ಶ ಮಾಡಿಸಿ ಈ ರಾಜ ಬ್ರಾಹ್ಮಣನ ಉದ್ಧಾರ ಮಾಡಿದ, ಅಜಾಮರನನ್ನು ಉದ್ಧಾರ ಮಾಡಿದಂತೆ ಅಂತ ಚಿಂತನೆ ಮಾಡ್ತಾ ಅವಾಗ ಬ್ರಹ್ಮದೇವರು ಹತ್ತಿರ ಬರ್ತಾ ಇದ್ದಾರೆ. ಜಿಘ್ರಂಶ್ಚ ತಚ್ಚಿರ ಶ್ರೀಮಾನ್ ಬ್ರಹ್ಮ ವಾಣೀಮಥಾಬ್ರವೀತ್, ಹೇಳ್ತಾ ಇದ್ದಾರೆ. ಅವರ ತಲೆಯನ್ನ ಮೂಸಿ ನೋಡಿದರಂತೆ, ಅಂದ್ರೆ ದೇವರ ಕರುಣಾ ಪಡೆದ ವ್ಯಕ್ತಿಗಿಂತ ಬ್ರಹ್ಮದೇವರು ಹತ್ತಿರ ಬಂದವರ ತಲೆಯನ್ನು ಮೂಸಿ ನೋಡಬೇಕಾದ್ರೆ ಅದೆಂಥ ಒಂದು ಕರುಣೆ ಪಡೆದಿರಬೇಕು. ಹೇಳ್ತಾರೆ, ಹೇ ಮಾಧವ ಗತ ಪಾಪೋಸಿ ಕೇವಲ, ಎಲ್ಲ ಪಾಪ ಕಳ್ಕೊಂಡಿದ್ಯಪ್ಪ, ನಂತರ ನೀನು ಸ್ವಾಮಿ ತೀರ್ಥದ ಹತ್ತಿರ ಹೋಗಿ ಅಲ್ಲಿ ನೀರಿನಲ್ಲಿ ಸ್ನಾನ ಮಾಡು, ವರಾಹ ದೇವರ ನಮಸ್ಕಾರ ಮಾಡು, ದೇಹವನ್ನು ಬಿಡು. ನಂತರ ಇಲ್ಲಿ ರಾಜನಾಗಿ ಪಾಂಡವರ ದೌಹಿತ್ರ ಕುಲದಲ್ಲಿ ಹುಟ್ಟಿ ಸುಧರ್ಮನ ರಾಜನ ಮಗನಾಗಿ ಆಕಾಶ ನಾಮಕನಾಗಿ ವಿಶೇಷವಾಗಿ ಈ ನಾರಾಯಣಪುರದಲ್ಲಿ ತೋಂಡ ದೇಶಾಧಿಪನಾಗು. ಹೇಳ್ತಾ ಇದ್ದಾರೆ, ತವ ಪುತ್ರಿ ಜಗನ್ಮಾತಾ ಜಾಮಾತಾ ಚ ಜಗತ್ಪತಿ, ನಿನ್ನ ಮಗಳು ಜಗನ್ಮಾತೆ ಆಗಿರ್ತಕ್ಕಂಥ ಲಕ್ಷ್ಮಿ ಬರ್ತಾಳೆ, ಜಾಮಾತಾ ಚ ಜಗತ್ಪತಿ, ಜಗತ್ಪತಿಯಾದ ಶ್ರೀಹರಿಯೇ ಬರ್ತಾನಪ್ಪ ನಿನ್ನ ಅಳಿಯನಾಗಿ. ನಂತರ ವೈಕುಂಠಕ್ಕೆ ಹೊರಡತೀಯ ಅಂತ ವರವನ್ನ ಕೊಟ್ಟು ಈ ಬೆಟ್ಟಕ್ಕೆ ವೆಂಕಟಾಚಲ ಅಂತ ಹೆಸರಿಟ್ರು. ಮಾಧವಾಚಲ ಅಂತ ಇಡಬೇಕಲ್ಲ, ಇಲ್ಲ ಹೇಳ್ತಾರೆ, ಸರ್ವ ಪಾಪಾನಿ ವೇಂ ಪ್ರಾಹು ಕಟಸ್ತದ್ದಾಹ ಉಚ್ಚತೆ ತಸ್ಮಾತ್ ವೆಂಕಟ ಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್. ಪಾಪಗಳಿಗೆ ವೇಂ ಅಂತ ಹೆಸರು, ಕಟ ಅಂದ್ರೆ ಅದ ದಹನ ಮಾಡೋದು, ಪಾಪಗಳನ್ನ ದಹನ ಮಾಡಿದ್ದರಿಂದ ಈ ಬೆಟ್ಟಕ್ಕೆ ವೆಂಕಟಾದ್ರಿ. ಅಂದ್ರೆ ಬೆಟ್ಟ ಕಲ್ಲು ಅದು ಸುಟ್ಟಿಲ್ಲ, ಬೆಟ್ಟದ ಆಕಾರದ ಭಗವಂತ ಇದ್ದಾನೆ ಅವ ಸುಟ್ಟ. ಅದಕ್ಕೆ ಹೇಳ್ತಾರೆ ವ್ಯಾಸರಾಜರಿಗೆ ವಾದಿರಾಜರಿಗೆ ಅಲ್ಲಿರುವ ಕಲ್ಲುಗಳೆಲ್ಲ ಸಾಲಿಗ್ರಾಮ ತರ ಕಾಣಿಸ್ತಂತೆ, ನಮಗೆ ಅರ್ಥ ಆಗದ ಸಬ್ಜೆಕ್ಟ್ ಇದು, ಆ ಕಲ್ಲು ಏನು ಗುಂಡಕ್ಕಿಲ್ಲ ಚಕ್ರ ಇಲ್ಲ ಏನೂ ಇಲ್ಲ, ಸಾಲಗ್ರಾಮ ಹೇಗಾಗುತ್ತೆ, ಈ ಮಾತು ಹೇಗೆ? ಅದಕ್ಕೆ ಹೇಳ್ತಾರೆ, ಸಾಲಗ್ರಾಮ ಅದು ಶಿಲೆಯೇ, ಅಲ್ಲಿರುವ ಭಗವದ್ ರೂಪಗಳು ಬೇರೆ ಗುಂಪು, ಮಾಮೂಲು ಕಲ್ಲಿನಲ್ಲಿರುವ ಭಗವದ್ ರೂಪಗಳು ಬೇರೆ. ಕಲ್ಲಿನಲ್ಲಿ ಸಾಲಗ್ರಾಮದಲ್ಲಿರುವಂಥ ಎಷ್ಟು ರೂಪಗಳಿವೆ ಅಷ್ಟು ರೂಪಗಳು ಸಾಮಾನ್ಯ ಕಲ್ಲಿನಲ್ಲಿ ಬರಲ್ಲ. ಆದರೆ ವೆಂಕಟಾದ್ರಿಯ ಪ್ರತಿಯೊಂದು ಕಲ್ಲಿನಲ್ಲಿ, ಕಲ್ಲಿನ ಚೂರಿನಲ್ಲಿ, ಸಾಲಗ್ರಾಮದಲ್ಲಿ ಯಾವ ಭಗವದ್ ರೂಪಗಳಿರಬೇಕೋ ಅಷ್ಟು ಭಗವದ್ ರೂಪಗಳು ಆ ಪ್ರತಿಯೊಂದು ಕಲ್ಲು ಕಲ್ಲಲ್ಲಿವೆ. ಅದು ನೋಡಿದವರು ವಾದಿರಾಜರು ವ್ಯಾಸರಾಜರು ಕಲ್ಲಿಗೆ ಅದು ಕಪ್ಪಾಗಿದ್ದರೆ ಸಾಲಿಗ್ರಾಮ ಅಂತ ಕರೆದಿಲ್ಲ. ಸಾಲಗ್ರಾಮ ಅಂತ ಕರೆಯಲಿಕ್ಕೆ ಬೇಕಾದ ಸನ್ನಿಧಾನ ಯಾವ ಭಗವದ್ ರೂಪದಿಂದ ಬರುತ್ತೋ ಆ ಭಗವದ್ ರೂಪಗಳು ಯಾವ ಕಲ್ಲಲ್ಲಿದ್ರೆ ಅದು ಸಾಲಿಗ್ರಾಮ. ಚಕ್ರವೇ ಇರಬೇಕಲ್ಲ, ಚಕ್ರಧಾರಿಯೇ ನಿಂತಿದ್ದಾನಲ್ಲಿ, ಅದು ಸಾಲಿಗ್ರಾಮದ ಲಕ್ಷಣ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಹೊರತು ಏನೋಪ್ಪ ಕಲ್ಲುಗಳೆಲ್ಲ ಸಾಲಿಗ್ರಾಮಗಳಂತೆ ಅದೇ ಕಾಣಿಸ್ತೋ ಏನೋ ಅಂತ ನಮ್ ಬುದ್ಧಿ ಬಹಳ ಚಿಕ್ಕದು. ನಮ್ ಸ್ಕೇಲ್ ಹಿಡ್ಕೊಂಡು ಹೋಗ್ತಾ ಇರ್ತೇವೆ, ಆ ಸ್ಕೇಲೇ ಬೇರಿದೆ. ಆ ರೀತಿಯಲ್ಲಿ ಯಾರಾದರೆ ಬೆಳಿಗ್ಗೆ ಎದ್ದು ಈ ಪರ್ವತವನ್ನ ವೆಂಕಟಾದ್ರಿ ಅಂತ ಯಾರು ಹೇಳುತ್ತಾರೋ ತಸ್ಯ ಪುಣ್ಯ ಫಲಂ ಭಕ್ಷ್ಯೇ ಶುಣುರಾಜನ್ ಯಥಾಸ್ಥಿತಂ. ಇದ್ದದ್ದಿದ್ದ ಹಾಗೆ ಹೇಳ್ತೇನೆ, ಎಷ್ಟು ಪುಣ್ಯ ಬರುತ್ತೆ. ಹೇಳ್ತಾರೆ, ಫಲಂ ಭವೇ ಧ್ರುವಂ ಗಂಗಾ ಸೇತು ಯಾತ್ರಾ ಸಹಸ್ರಜಂ. ನಾವು ಬದ್ರಿಗೆ ಹೋಗ್ತೀವಿ ಗಂಗಾ ಸ್ನಾನಕ್ಕೆ, ಹೇಗೆ ಫ್ಲೈಟ್ ಅಲ್ಲಿ ಹೋಗ್ತೀವಿ. ಇನ್ನೇನು ಆ ಫ್ಲೈಟು ಬದರಿ ನಾರಾಯಣನ ಮುಂದೆ ಲ್ಯಾಂಡ್ ಆಗಲ್ಲ, ಚೂರು ಎಲ್ಲ ಆಗಿ ಬರ್ತೀವಿ. ಹೌದ್ ತಾನೆ? ಹಾಗಲ್ಲ, ಮನೆಯಿಂದ ನಡಕೊಂಡು ಹೊರಡಬೇಕು, ಚಪ್ಪಲಿ ಇಲ್ಲದೆ, ಚಪ್ಪಲಿ ಇಲ್ಲದೆ ನಡಕೊಂಡು ಹೊರಡಬೇಕು, ಉಟ್ಟ ಬಟ್ಟೆಯ ಮೇಲೆ ಹೊರಡಬೇಕು, ಮಾರ್ಗ ಮಧ್ಯದಲ್ಲಿ ಬ್ರಾಹ್ಮಣರು ಹಾಕಿದ್ದನ್ನ ತಿನ್ನಬೇಕು, ಇಲ್ಲದಿದ್ದರೆ ಉಪವಾಸವೇ ನಡಕೊಂಡು ಹೋಗಬೇಕು. ಹೀಗೆ ಬದರಿ ಮೇಲೆವರೆಗೂ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಸ್ನಾನ ಮಾಡಿ, ದೇವರ ದರ್ಶನ ಮಾಡಿ, ಶ್ರಾದ್ದಾದಿಗಳು ಮಾಡಿ, ಆ ನೀರನ್ನ ಹಿಡ್ಕೊಂಡು ನಡಕೊಂಡು ಎಲ್ಲಿಗೆ ಸೇತು, ರಾಮ ಸೇತುವರೆಗೆ ನಡ್ಕೊಂಡು ಬರ್ಬೇಕು. ಅಲ್ಲಿಗೆ ಬಂದು ವಿಶೇಷವಾಗಿ ರುದ್ರದೇವರಿಗೆ ಆ ನೀರಿನಿಂದ ಅಭಿಷೇಕ ಮಾಡಿ ಆ ಜಲವನ್ನ ತಗೊಂಡು ಅಲ್ಲಿರುವ ಉಸುವನ್ನ ತಗೊಂಡು ಪುನಃ ನಡ್ಕೊಂಡು ಬದರಿಗೆ ಹೋಗ್ಬೇಕು. ಅಲ್ಲಿ ಆ ಜಲವನ್ನ ಮಿಶ್ರಣ ಮಾಡಬೇಕು ಗಂಗೆಯಲ್ಲಿ, ನಂತರ ನಡಕೊಂಡು ಮನೆಗೆ ಬರಬೇಕು. ಇಷ್ಟು ಮಾಡಿದರೆ ಒಂದು ಗಂಗಾ ಸೇತು ಯಾತ್ರಾ ಅಂತಾಗುತ್ತೆ. ನಾವು ಕನಸಲ್ಲಾದರೂ ಮಾಡ್ಲಿಕ್ಕಾಗುತ್ತ? ಹೆದರ್ಕೊಂಡ್ಬಿಡ್ತೀವಿ, ಯಪ್ಪ ಬೇಡ ಅಂತ. ಅಂಥದ್ದು ಒಂದು ಸಲ ಅಲ್ಲ, ಸಾವಿರ ಸಲ ಈ ತರ ಮಾಡಿದರೆ ಟ್ರಿಪ್ ಎಷ್ಟು ಪುಣ್ಯ ಬರಬೇಕು ವಿತೌಟ್ ಎನಿ ಡಿಡಕ್ಷನ್. ಬೆಳಿಗ್ಗೆದ್ದು ಈ ಬೆಟ್ಟವನ್ನ ವೆಂಕಟಾದ್ರಿ ಅಂತ ಸ್ಮರಣೆ ಮಾಡಿದ್ರೆ ಬರುತ್ತಯ್ಯ ಅಂದ್ರು. ಏನು ನಾನು ಎಕ್ಸಾಗರೇಷನ್ ಮಾಡ್ತಾ ಇಲ್ಲ ಅಂದ್ರು ಅವರು, ಯಥಾಸ್ಥಿತಂ ರಿಯಾಲಿಟಿ ಹೇಳ್ತಾ ಇದ್ದೀನಿ ಅಂದ್ರು. ಗೊತ್ತು, ಶ್ರೀನಿವಾಸ ಕಲ್ಯಾಣ ಎಷ್ಟು ಸಲ ಕೇಳಿಲ್ಲ, ನಮ್ಮಷ್ಟು ಕೇಳೋರು ಯಾರೇ ಇಲ್ಲ. ಆದರೆ ಎಷ್ಟು ಜನ ನೆನೀತಾ ಇದ್ವಿ ಬೆಳಗ್ಗೆದ್ದು ಈ ಬೆಟ್ಟವನ್ನ ನೆನೆದವರು ಎಷ್ಟು ಜನ, ಎಷ್ಟು ಸಲ, ಎಷ್ಟು ದಿನಗಳು ನೆನೆದಿವಿ, ಒಂದು ದಿನ ಆದ್ರೂ ನೆನಪಾಯಿತಾ ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನ. ನಾನು ಕೇಳ್ತಾ ಇಲ್ಲ. ಇತಿಹಾಸಮ್ ಇದಂ ಪೋಕ್ತಂ ಗೌತಮೇನ ಮಮೋದಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಇತಿಹಾಸವನ್ನ ಹೇಳಿದ್ದೇನೆ, ಬೆಟ್ಟದ ಕುರಿತು ಹೇಳಿದ್ದೇನೆ. ಗೌತಮರು ಹೇಳಿದ್ದು ನನಗೆ ಆ ಪುಣ್ಯ ಪರಮ ಕಲ್ಯಾಣವಾದ್ದು, ಆದ್ದರಿಂದ ಶ್ರವಣಾದ ಭದ್ರದಾಯಕಂ, ಯಾರು ಕೇಳುತ್ತಾರೋ ಅವರಿಗೆ ಒಳ್ಳೆ ಪುಣ್ಯಕರವಾದ್ದು ಅಂತ ಹೇಳಿದಲ್ಲಿಗೆ ಪ್ರಥಮಾಧ್ಯಾಯವನ್ನು ಪೂರ್ಣಗೊಳಿಸ್ತಾರೆ. ಸ್ವಲ್ಪ ವಿಷಯಗಳಿತ್ತಾದ್ದರಿಂದ ಹೇಳಬೇಕು ಅಂದುಕೊಂಡಿದ್ದೆ. ಇನ್ನು ಎರಡನೇ ಅಧ್ಯಾಯದಿಂದ ಚೂರು ವೇಗವಾಗಿ ಹೊರಡೋಣ. ದಶಮಿ ಪರ್ಯಂತ ಸಮಯವಿದೆ, ಆದರೆ ಚೂರು ಇನ್ನೂ ವಿಶೇಷ ಅಧ್ಯಾಯಗಳಿದೆ. ಆದ್ದರಿಂದ ಅದು ಕೇವಲ ಕಥಾ ಮಾತ್ರ ಅಲ್ಲದೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಬೇಕಾದ್ದರಿಂದ ಆ ರೀತಿ ನಾವು ನೋಡ್ತಾ ಹೋಗೋಣ. ಶ್ರೀಕೃಷ್ಣಾರ್ಪಣ